श्रीगुरुभ्यो नमः हरिः ॐ हयग्रीवं चिदानन्दविग्रहं सदनुग्रहं दशग्रीवं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुं नमः ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये सत्यं सत्यं पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं चिन्तामदं स्वामिनं त्वां रघुप्रेमतीर्थं वन्देष्टविष्टदम् अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं विजयार्थगुरुं भजे श्रीगुरुभ्यो नमः हरिः ॐ आरुरुक्षोः मुनेः योगं कर्म कारणमुच्यते योगारूढस्य तस्यैव शमः कारणमुच्यते ईग योगं आरुरुक्षोः योगवन्न पडियबेकु अन्नुवनिगे कर्म कारणमुच्यते कर्मवन्न माडता माडता बंदरे ಯಾವ ರೀತಿಯಾದ ಕರ್ಮ ಯಾವ ರೀತಿಯಾದ ಕರ್ಮ ಯಾವ ಫಲದ ಕಾಮನೆ ಇಲ್ಲದ ಕರ್ಮ ಎರಡನೆಯದು ನನ್ನ ಶರೀರ ಇಂದ್ರಿಯಾದಿ ಸಕಲವೂ ಕೂಡ ಭಗವಂತನ ಅಧೀನ ಎಂಬ ಎಚ್ಚರಪೂರ್ವಕವಾದ ಕರ್ಮ ಒಂದು ಕರ್ಮ ಮಾಡುವಾಗ ಎಲ್ಲ ಸೇರಿಸ್ತಾ ಬಂದಿದ್ದಾರೆ ಇನ್ನು ಮೂರನೆಯದೇನು ಅಂದರೆ ನಾನಾಗಿ ಯಾವುದನ್ನೂ ಮಾಡಲಾರೆ ಭಗವಂತನ ಅಧೀನ ಎಂಬ ಎಚ್ಚರ ಈ ರೀತಿಯಾಗಿರತಕ್ಕಂಥ ಒಂದು ವಿಶೇಷವಾದ ಸಲಕರಣೆಗಳಿಂದ ಕೂಡಿದ ಕರ್ಮವನ್ನು ಯಾರು ಮಾಡುತ್ತಾರೋ ಅವರಿಗೆ ವಿಶೇಷವಾದ ಧ್ಯಾನಾಧಿಕಾರ ಬರುತ್ತೆ ಧ್ಯಾನಕ್ಕೆ ಅಧಿಕಾರ ಕರ್ಮವನ್ನು ಮಾಡಿದಾಗ ಮಾತ್ರ ಬರುತ್ತೆ ಸರಿ ಅಂಥವರಿಗೆ ಯೋಗ ಧ್ಯಾನ ಯೋಗ ಸಿಗುತ್ತೆ ಯೋಗಾರೂಢಸ್ಯ ಯೋಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವನಿಗೆ ಶಮ ಕಾರಣ ಮುಚ್ಚತೆ ಯಮುನೇ ಯೋಗಾರೂಢಸ್ಯ ಸಂಪೂರ್ಣ ಜ್ಞಾನೋಪಾಯಸ್ಯ ಅಪರೋಕ್ಷ ಜ್ಞಾನಿನಃ ಶಮ ಅಂದರೆ ಭಗವನ್ನಿಷ್ಠ ಬುದ್ಧಿತ್ವರೂಪ ಧ್ಯಾನ ವ್ಯಾಖ್ಯಾನ ಅರ್ಚನಾಧಿಕಂ ಕರ್ಮ ಕಾರಣಂ ಅಂದರೆ ವಿಶೇಷವಾಗಿರತಕ್ಕಂಥ ಭಗವಂತನ ದರ್ಶನ ಮಾಡುವಂತಹ ಬೇಕು ಜಾಸ್ತಿ ಆಯಿತು ಯೋಗವನ್ನ ಆರೂಢರಾಗಲಿಕ್ಕೆ ಅಂದರೆ ಯೋಗಾಭ್ಯಾಸ ಮಾಡಲಿಕ್ಕೆ ಮೊದಲು ಅದಕ್ಕೆ ಅಧಿಕಾರ ಬರಲಿಕ್ಕೆ ಕರ್ಮ ಯೋಗವನ್ನು ಅಭ್ಯಾಸ ಮಾಡಿದ ಮೇಲೆ ಅಪರೋಕ್ಷ ಜ್ಞಾನ ಆದ ಮೇಲೂ ಕರ್ಮ, ಅಪರೋಕ್ಷ ಜ್ಞಾನಕ್ಕಾಗಿ ಕರ್ಮ, ಅಪರೋಕ್ಷ ಜ್ಞಾನ ಆದ ಮೇಲೂ ಕರ್ಮ. ಇಲ್ಲಿ ಮುಂದೆ ಹೇಳ್ತಾರೆ, ಜ್ಞಾನಾರ್ಥಿನಃ ಜ್ಞಾನ ಇನ್ನೂ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂಥವನಿಗೆ ಹೇಗೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಉತ್ತಮ ಅಧಮ ಮಧ್ಯಮ ರೂಪ ನಾನಾ ಜನ ಶುಶ್ರೂಷಾಖ್ಯಮೇವ ಕರ್ಮ ಅವಶ್ಯ ಅಪೇಕ್ಷಿತಂ ಇತ್ಯುಕ್ತತೆ. ಜ್ಞಾನ ಬೇಕು ಜ್ಞಾನ ಬೇಕು ಅಂತ ಯಾರಿರ್ತಾರಲ್ಲ ಅವರಿಗೆ ಯಥಾಶಕ್ತಿ ತ್ರಿವಿಧ ಪ್ರಾಣಿನಾಂ ಶುಶ್ರೂಷ, ಮೂರು ರೀತಿಯಾಗಿರತಕ್ಕಂಥ ಅಧಿಕಾರಿಗಳಿದ್ದಾರೆ, ಉತ್ತಮ ಅಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು, ಅಧಮ ಅಧಿಕಾರಿಗಳು ಅಂತ. ಈ ಮೂರು ರೂಪ ಅಧಿಕಾರಿಗಳು ಏನಿರ್ತಾರೆ ಅವರ ಒಳಗಿರತಕ್ಕ ಭಗವಂತನ ಶುಶ್ರೂಷ ಎಂಬುದು ಜ್ಞಾನಾರ್ಥಿಗಳಾದವರಿಗೆ ಬಹಳ ವಿಶೇಷ ಸಹಕಾರಿ ಆದದ್ದು. ಹೇಳ್ತಾರೆ, ಶುಶ್ರೂಷಯ ಉಪಕಾರ ಕೃತ ಹರಿಹಿ ತುಷ್ಟ. ಆ ಭಗವಂತ ನಾವು ವಿಶೇಷವಾಗಿರತಕ್ಕಂಥ ಸೇವೆಯನ್ನ ಆ ಸಜ್ಜನಾಂತರ್ಯಾಮಿ ಭಗವಂತನ ಉದ್ದೇಶದಿಂದ ನಾವು ಮಾಡಿದ್ದೇ ಆದರೆ ಭಗವಂತ ಸಂತುಷ್ಟನಾಗಿ ಸ್ವಾಪರೋಕ್ಷಂ ದದಾತಿ, ಅದರಿಂದ ಅಪರೋಕ್ಷ ಜ್ಞಾನವನ್ನು ಕೊಡುತ್ತಾನೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಜ್ಞಾನಿನಃ ನಾನಾ ಜನ ಶುಶ್ರೂಷಾಖ್ಯ ಕರ್ಮ ಉಪಶಮಯೇವ ಶಮಪದೇನ ಉಚ್ಯತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನಿಗಳಾದವರು ಕೂಡ ಅದನ್ನು ಬಿಡಬೇಕು ಮಾಡಬೇಕು, ಅವರೂ ಮಾಡಲೇಬೇಕು ಭಗವಂತನ ಪ್ರೀತ್ಯರ್ಥವಾಗಿ. ನಂತರ ಯದಾಹಿ ನೇಂದ್ರಿಯಾರ್ಥೇಶು ನ ಕರ್ಮಸ್ಸು ಅನುಷಂಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಇಲ್ಲಿ ಕೃಷ್ಣ ಶಬ್ದ ಪ್ರಯೋಗ ಮಾಡುತ್ತಾ ಇದ್ದಾನೆ, ಯೋಗಾರೂಢ ಯೋಗಾರೂಢ, ಯೋಗವನ್ನು ಏರಿದವ ಅಥವಾ ಯೋಗವನ್ನು ಅಭ್ಯಾಸ ಮಾಡುವವ. ಯೋಗಾರೂಢ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯದಾಹಿ ಇಂದ್ರಿಯ ಅರ್ಥೇಶು ಶಬ್ದಾದಿ ವಿಷಯೇಶು, ಇಂದ್ರಿಯಗಳು ಅವುಗಳ ಅರ್ಥ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಂದ್ರಿಯಗಳಿಗೆ ಬರತಕ್ಕಂಥದ್ದು. ಅಷ್ಟೇ ಅಲ್ಲ, ಕರ್ಮಸೂಚ ಆ ಇಂದ್ರಿಯಗಳಿಂದಾಗತಕ್ಕ ಕರ್ಮಗಳು, ಅದರಲ್ಲಿ ಪ್ರಯತ್ನಂ ವಿನಾಪಿ ನಾನು ಸಜ್ಜತೆ. ಪ್ರಯತ್ನ ಅಲ್ಲ, ಪ್ರಯತ್ನ ಇಲ್ಲದೇನೆ ಅವನು ಅದಕ್ಕೆ ಅಂಟದೇ ಹೋಗತಾನು, ಅಂದರೆ ಎಕ್ಸ್ಪರ್ಟ್ ಅಂತರ್ಥ. ಇವಾಗ ಈ ಟೂ ವೀಲರ್ ಡ್ರೈವ್ ಮಾಡ್ತಾ ಇರ್ತಾರೆ, ಸ್ಟಾರ್ಟಿಂಗಲ್ಲಿ ಕಲ್ತ್ಕೊತಾ ಇರ್ತಾರೆ, ಕಲ್ತ್ಕೊಂಬ ಕಾಲಕ್ಕೆ ಎರಡೂ ಕಾಲು ಇಟ್ಟು ಹಾಗು ಹೀಗು ಏನು ಭೀಕರ ಬಿದ್ದು ಎದ್ದು ಎಲ್ಲ ಬಂದ ಮೇಲೆ, ಡ್ರೈವಿಂಗ್ ಬಂದ ಮೇಲೆ ಎದುರಿ ಇದ್ದವನು ಬರ್ತಾ ಇದ್ದಾನೇನೋ, ಈ ಬ್ರೇಕ್ ಹಿಡಿಬೇಕೇನೋ, ಇದನ್ನು ಹಾಕಬೇಕೇನೋ, ಇಲ್ಲ ಅದು ಆಟೋಮ್ಯಾಟಿಕಲ್ಲಿ ಮೆಂಟಲ್ಲಿ ಸೆಟಪ್ ಆಗಿರುತ್ತೆ. ಯದ್ಯಪಿ ಅವನು ಹೋಗುವನು ಬೇರೆ ಏನೋ ಆಲೋಚನೆ ಮಾಡ್ತಿರ್ತಾನೆ, ಮಾಡುತ್ತಾ ಇದ್ರು ಎದುರಿಗೆ ಬಂದರೆ ತಾನಾಗಿ ಥಟ್ಟನೆ ಬ್ರೇಕ್ ಬಿದ್ದುಬಿಡುತ್ತೆ, ಕೈ ಆಕ್ಟಿವೇಟ್ ಆಗಿಬಿಡ್ತಾ ಇರುತ್ತೆ. ಅಂದರೆ ಅದಕ್ಕೆ ಕಾರಣ ಏನು, ಅಷ್ಟು ಅಭ್ಯಾಸ ಆಗಿದೆ, ಅಷ್ಟು ಅಭ್ಯಾಸ ಆಗಿದೆ. ಇಲ್ಲಿ ಇಂದ್ರಿಯಗಳು ಆ ಪದಾರ್ಥಗಳ ಕಡೆಗೆ ಹೋಗದೇ ಇರುವಂತೆ ಪ್ರಯತ್ನ, ಪ್ರಯತ್ನದಿಂದಾಗಿ ಅದರ ಅಂಟು ಕಳ್ಕೊಳ್ಳೋದು. ಇಲ್ಲಿ ಹಾಗಲ್ಲ, ಪ್ರಯತ್ನವಿಲ್ಲದೇನೆ ಇಂದ್ರಿಯಗಳು ಇಂದ್ರಿಯ ಪದಾರ್ಥಗಳ ಕಡೆಗೆ ಹೋಗದೇ ಆಗಿಬಿಡುತ್ತೋ, ಅಂದರೆ ಇನ್ನವನಿಗೆ ಭಯವೇ ಇಲ್ಲ, ಪ್ರಶಾಂತ ಕೂತಿದ್ದಾರೆ. ಯಾವ ಪದಾರ್ಥಗಳು ಬಂದರೂ ಏನು ಬಂದರೂ ಹೆದರಿಕೆ ಇಲ್ಲ, ಅದು ಹೋಗೋದೇ ಇಲ್ಲ ಇಂದ್ರಿಯಗಳು. ಕನ್ಫರ್ಮ್ ಆಗಿಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಯತ್ನಂ ವಿನಾಪಿ ನ ಅನುಸಜ್ಜತೆ. ಪ್ರಯತ್ನೇನ ನ ಅನುಸಜ್ಜತೆ ಅಲ್ಲ, ಪ್ರಯತ್ನಂ ವಿನಾಪಿ, ಪ್ರಯತ್ನವೇ ಇಲ್ಲದೆ ಇಂದ್ರಿಯಗಳು ಪ್ರಶಾಂತವಾಗಿದೆ, ಎಲ್ಲಿಗೂ ಹೋಗ್ತಾ ಇಲ್ಲ. ಅರ್ಥ ಕೃಷ್ಣನೇ ಹೇಳ್ತಾನೆ, ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯಗಳು ಬಹಳ ಬಲಿಷ್ಠವಾದ್ದು, ಎಷ್ಟೇ ಅವನು ಜ್ಞಾನಿಯಾಗಿದ್ರೂ ಪಲ್ಟಿ ಹೊಡೆಸ್ಬಿಡುತ್ತವನನ್ನ. ಅಂಥ ಕಾಲಕ್ಕೆ ಪ್ರಯತ್ನಪೂರ್ವಕವಾಗಿ ಇಂದ್ರಿಯಗಳನ್ನು ಗೆದ್ದು ಅಲರ್ಟ್ ಆಗಿರಬೇಕು, ಅದನ್ನು ಹಾಗೇ ಗೆಲ್ತಾ ಕೂತಿರಬೇಕು. ಅಂಥದ್ದು ಪ್ರಯತ್ನವೇ, ಪ್ರಯತ್ನವಿಲ್ಲದೇನೆ ಅವನ ಇಂದ್ರಿಯಗಳು ಹೋಗ್ತಾ ಇವೆ ಅಂದರೆ ಪ್ರಯತ್ನ ಬಿಟ್ಟ ಅಂತ ಅರ್ಥ ಆಯ್ತಲ್ಲ. ಅದಕ್ಕಂದ್ರೂ ಹಾಗಲ್ಲ, ಇಲ್ಲಿ ಒಂದೇ ಒಂದು ರೂಟ್ ಕಾಸ್ ಅಂತ ಹೇಳ್ತಿರಲ್ಲ, ಅದನ್ನು ನೋಡದಿದ್ರೆ ಮೇಲ್ನೋಟಕ್ಕೆ ಎಷ್ಟು ನೋಡಿದರೂ ಕೂಡ ಹೀಗೆ ಕೂತಿರುತ್ತೆ. ಇಷ್ಟು ಏನು ನಮ್ಮ ಇಂದ್ರಿಯಗಳು ಯಾರ ಹತೋಟಿಯಲ್ಲಿವೆ? ದೇವರ ದೇವತೆಗಳ ಹತೋಟಿಯಲ್ಲಿವೆ. ಆ ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಯಾಕೆ ಓಡ್ತಾ ಇವೆ? ನಮ್ಮ ಕರ್ಮಾನುಸಾರ, ನಮ್ಮ ಕರ್ಮಾನುಸಾರ, ನಮ್ಮ ಕರ್ಮ ಇದ್ದದ್ದಕ್ಕೆ ಅವರು ಓಡಿಸ್ತಾ ಇದ್ದಾರೆ. ಅವರನ್ನೇ ಕೇಳಿದು, ನನ್ನ ಕರ್ಮ ಪೂರ್ಣ ಕಳ್ಕೊಂಡ್ರೆ ಅದನ್ನು ಓಡಿಸೋದು ಬಿಟ್ಬಿಡ್ತೀರಾ? ನಾವ್ಯಾಕೆ ಓಡಿಸ್ತೀವಿ, ನಮಗೇನು ಬೇರೆ ಕೆಲಸ ಇಲ್ವಾ? ನಿನ್ನ ಕರ್ಮಾನುಸಾರವೇ ಓಡಿಸ್ತಾ ಇದ್ದೇವೆ, ಇಲ್ಲ ಅಲ್ಲೇ ಬಿದ್ದಿರುತ್ತೆ, ನಾವು ಅದನ್ನು ಮುಟ್ಟೋದೇ ಇಲ್ಲ, ಇದು ನಿಯಮ ಅಂದರು. ಹಾಗಾದರೆ ಯೋಗಿ ಅಂದರೆ ತನ್ನ ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಓಡಿ ಓಡಿ ಹೋಗಲಿಕ್ಕೆ, ಅಲ್ಲಿ ಇನ್ನೊಂದು ಕಾರಣ ಇದೆ, ಇನ್ನೊಂದು ಕಾರಣ ಇದೆ. ಏನು? ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಹೋಗಲಿಕ್ಕೆ ನಮ್ಮ ಹಿಂದಿನ ಕರ್ಮ ಕಾರಣ ಆದರೆ ಆ ಕರ್ಮವೇ ಇನ್ನೊಂದು ರೂಪದಿಂದ ಬರ್ತಾ ಇದೆ. ಪದಾರ್ಥವೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡ್ತಾರೆ ಎಂಬ ಕಲ್ಪನೆ, ದೇವರೇ ಸುಖಪ್ರದ ಎಂಬ ಜ್ಞಾನ ಇಲ್ಲ, ಪದಾರ್ಥವೇ ಸುಖ ಕೊಡುತ್ತೆ ಎಂಬ ತಪ್ಪು ಕಲ್ಪನೆ ಇದೊಂದು. ಎರಡನೆಯದು ನಾ ಮಾಡಬಲ್ಲೆ ಎಂಬ ಸ್ವಾತಂತ್ರ್ಯ ಅಹಂಕಾರ. ಈ ಎರಡೂ ಯಾವುದರಿಂದ ಬರ್ತಾ ಇದೆ? ನಮ್ಮ ಹಿಂದಿನ ಕರ್ಮದಿಂದ, ಅದರಿಂದಾಗಿ ಓಡಿಸ್ತಾ ಇದ್ದಾರೆ. ನಾವು ಆ ಭಗವಂತನನ್ನ ವಿಶೇಷವಾಗಿ ನೀನು ದೋಷರಹಿತ ದೋಷರಹಿತ ಅಂತ ಚಿಂತನೆ ಮಾಡುತ್ತಾ ಬಂದರೆ, ನಮ್ಮ ಪಾಪಗಳೆಲ್ಲ ಕಳೆದು ಹೋಗ್ತಾ ಬಂದರೆ ಅವಾಗೇನಾಗುತ್ತೆ ಅಂದರೆ ಪದಾರ್ಥಗಳೇ ಸುಖ ಕೊಡುತ್ತೆ ಎಂಬುದು ಹೋಗಿಬಿಡುತ್ತೆ. ಎರಡನೆಯದು ಇಂದ್ರಿಯಗಳನ್ನು ಆಚೆ ದೂಡಲಿಕ್ಕೆ ಬೇಕಾದ ಪಾಪ ಹೋಗಿದ್ದರಿಂದ ಇಂದ್ರಿಯಗಳು ಎಲ್ಲಿಗೂ ಹೋಗಲ್ಲ, ದೂಡುವ ಫೋರ್ಸ್ ಇಲ್ಲ, ಪ್ರಶಾಂತ ಆಗಿಬಿಟ್ಟಿದೆ. ಹೇಗಿರುತ್ತವಾಗ ಅಂದರೆ ಚೂರೋ ಚಾರೋ ಕರ್ಮಗಳಿದ್ರೂ ಕೂಡ ಆ ಕರ್ಮಗಳು ಹೇಗಾಗಿಬಿಡುತ್ತೆ ಅಂದರೆ ಬೆಟ್ಟವನ್ನ ದೂಡುವ ಇರುವೆಗಳಂತೆ ಆಗಿಬಿಡುತ್ತೆ. ಬೆಟ್ಟವನ್ನ ದೂಡುವ ಇರುವೆಗಳಂತೆ ನಿಷ್ಫಲವಾದ ಪ್ರಯತ್ನ ನಮ್ಮ ಕರ್ಮಗಳಿಗಾಗಿಬಿಡುತ್ತೆ. ಅಷ್ಟು ಈ ಯೋಗದ ಲಕ್ಷಣ. ಸರ್ವ ಸಂಕಲ್ಪ ಸನ್ಯಾಸಿ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನಿನಃ ಕರ್ಮ ಅನನುಷಂಗೋ ನಾಮ ಸರ್ವ ಕರ್ಮಸು ಸಂಕಲ್ಪ ಸನ್ಯಾಸ ಏವ. ಸಂಕಲ್ಪದಲ್ಲೇ ಅಂದರೆ ಈ ಕರ್ಮವನ್ನು ಮಾಡುವಾಗ ಇದು ಫಲ ಬೇಕು ಎಂಬುದನ್ನು ಪೂರ್ಣವಾಗಿ ತ್ಯಾಗ ಮಾಡುವುದೇ ವಿಶೇಷವಾಗಿ ಜ್ಞಾನಿಗಳಿಗೆ ಕರ್ಮ ಅನನುಷಂಗ, ಕರ್ಮದಿಂದ ಅಂಟಿಲ್ಲದೆ ಹೋಗುವುದು. ಇನ್ನ ಸರ್ವೇಷು ಕರ್ಮಸು ಸಂಕಲ್ಪತ್ಯಾಗಿ ಸನ್ ಕ ಕರ್ಮಸು ನಾಮುಷಜ್ಜದೇ ಯದಾ ತದಾ ಯೋಗಾರೂಢ ಉಚ್ಚತೆ ಇತಿ ಯೋಜನ. ಎಲ್ಲ ಕರ್ಮಗಳಲ್ಲಿ ಸಂಕಲ್ಪವನ್ನು ಬಿಟ್ಟು, ಹಾಗಾದರೆ ಸಂಕಲ್ಪ ಮಾಡಬೇಕೋ ಇಲ್ಲೋ ದಿನ ಅದು ಸಂಕಲ್ಪ ತ್ಯಾಗ ಮಾಡಬೇಕಂದ್ರೆ ಮಂತ್ರಾಕ್ಷತೆ ನೀರು ಖರ್ಚೇ ಇಲ್ಲ ಅಲ್ಲ. ಈ ಸಂಕಲ್ಪವಿದೆ ತಲೆಯಲ್ಲಿ, ಇಂಥ ಫಲ ಬೇಕು ಅಥವಾ ಇಂಥ ಫಲ ಬರುತ್ತೇನೋ ಅಥವಾ ಈ ಫಲ ಏನಾದರೂ ಬರುತ್ತಾ, ಆ ಫಲದ ಗೊಡವೆಗೆ ಹೋಗದೆ ಹರಿಪ್ರೀತಿಯೇ ಫಲವಾಗಿ ಬಯಸಿ ಮಾಡುವಂತಹದ್ದು. ಎರಡಿದೆ ಮುಖ ಸಂಕಲ್ಪ ಸನ್ಯಾಸದಲ್ಲಿ, ಎರಡು ಮುಖ. ಬೇರೆ ಏನನ್ನೂ ಬಯಸದೆ ಇರೋದು, ಹರಿಯನ್ನೇ ಬಯಸೋದು. ಎರಡಿದೆ ಮುಖ. ನಾವೇನಕೊಂತೀವಿ, ಏನು ಬಯಸದೆ ಕರ್ಮ ಮಾಡಬೇಕು. ಬೆಳಗ್ಗೆ ಎದ್ದೆ, ಸ್ನಾನ ಮಾಡಿದೆ, ಸ್ವಾಮಿ ನಂಗೇನು ಬೇಡವ, ಬುಡಕ್ಕಂತ ಮುಳುಗಿದ್ದು ದೇವ ಅಂದ. ಇದಕ್ಕೆ ಯಾಕೆ ಮಾಡಬೇಕು ಮಹಾರಾಯ, ನಾನು ಬೇಕು ಅಂತ ಮಾಡು. ನನ್ನನ್ನು ಬಿಟ್ಟರೆ ಬೇರೇನೂ ಬೇಡ ಅನ್ನೋದು ಸಂಕಲ್ಪ ತ್ಯಾಗ. ಇನ್ನ ಮುಂದೆ ಹೇಳುತ್ತ, ಆವಾಗ ನಮ್ಮನ್ನು ಯೋಗಾರೂಢ, ಯೋಗಾರೂಢ ಅಂದ್ರೆ ದೊಡ್ಡ ಬಾಂಬ್ ತರ ಶಬ್ದಗಳು ಹಾಕ್ತಾರೆ. ಏನಿಲ್ಲ, ಕರ್ಮ ಮಾಡುವ ಉಪಾಯ ಗೊತ್ತಿದ್ದವ. ಯೋಗ ಅಂದ್ರೆ ಉಪಾಯ, ಆರೂಢ ಅಂದ್ರೆ ಉಪಾಯವನ್ನ ತಿಳ್ಕೊಂಡವ ಅಂತ ಹೇಳ್ತಾ ಇಲ್ಲ, ಅನುಷ್ಠಾನಕ್ಕಿಟ್ಟವ. ಆರೂಢ ಅಂದ್ರೆ ಅನುಷ್ಠಾನಕ್ಕಿಟ್ಟವ ಅಂದ್ರು. ನಾವು ಸದ್ಯಕ್ಕೆ ತಿಳ್ಕೊಂಡವರಾಗಿದ್ದೀವಿ, ಅನುಷ್ಠಾನಕ್ಕಿಟ್ಟಿಲ್ಲ. ಅನುಷ್ಠಾನಕ್ಕಿಟ್ರೆ ಯೋಗ ಆರೂಢ ಅಂತ ಕರೀತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ ರಾಯರ ಪಂಕ್ತಿಗೆ, ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ಎಷ್ಟು ಚೆನ್ನಾಗಿ ಬರೀತಾರೆ, ಸಂಕಲ್ಪಕ್ಕ ಕ್ರಿಯಾದಿಕಂ ಸರ್ವಂ. ಸಂಕಲ್ಪ ಮೊದಲುಕೊಂಡು ಎಲ್ಲ ಕ್ರಿಯೆಗಳು ಕೂಡ ಸರ್ವಂ ಭಗವದ್ ಅಧೀನ ನಿತಿ ಜ್ಞಾನಮೇವ. ಕರ್ಮ ಮಾಡುವುದು ಅದು ಇದಲ್ಲ, ಸಂಕಲ್ಪವೂ ದೇವರ ಅಧೀನ. ಅದಕ್ಕಂದ್ರು ಸಂಕಲ್ಪ ಬಿಟ್ಬಿಡು, ಸಂಕಲ್ಪ ಬಿಟ್ಬಿಡು ಅಂದ್ರೆ ಸ್ವಾಮಿ ಅಧೀನ ಬಿಡಿಸೋದು. ಅವನು ಕೊಡಬೇಕು ಅಂತ ಸಂಕಲ್ಪ ಬಂದ್ಬಿಟ್ರೆ ಕೊಡಷ್ಟೇ ಕೊಡಿಸ್ತಾನೆ. ಎಷ್ಟು ನಾವು ಓ ಸಿದ್ಧಪುರುಷರು ಅಂತ ಬಂದರೂ ಕೂಡ ಆ ಟೈಮಿಗೆ ಮೂಗು ಹಿಡಿದು ಏನೋ ಒಂದು ಸಂಕಲ್ಪ ಕೊಡಿಸಿ, ಏನೋ ಒಂದು ಬಯಕೆ ಕೊಡಿಸಿ ಕೃಷ್ಣಾರ್ಪಣ ಅನಿಸ್ಬಿಡುತ್ತಾರೆ. ನಾವೇನು ಭರತ ಮಹಾರಾಜರೇ, ಹೇಗಿದ್ದ ಮಹಾನುಭಾವ, ಸರ್ವ ಸಂಕಲ್ಪ ತ್ಯಾಗಪೂರ್ವಕವಾಗಿ ಭಗವಂತನನ್ನೇ ಆನಂದದಿಂದ ನೆನೆಯುತ್ತ, ಮೈಯೆಲ್ಲ ನವಿರೇಳತ, ಆನಂದಾಶ್ರುಧಾರೆಯಿಂದ ಭಗವಂತನನ್ನ ಸದಾ ಚಿಂತನೆ ಮಾಡುವಂಥವನಿಗೂ ಅಂಟು ಕೊಟ್ಟ. ನಾವು ಯಾವ ಗಿಡ ಸೊಪ್ಪು ಅದನ್ನ ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವನ್ ಈ ಸಂಕಲ್ಪ ತ್ಯಾಗ, ಸಂಕಲ್ಪದಲ್ಲಿ ಆಸೆಗಳು ಬಿಟ್ಟು ದೇವರೇ ಬೇಕು ಅಂತ ಬರೋದು ದೇವರ ಅಧೀನವಾಗಿದೆ ನೋಡ್ಕೊಳ್ಳಿ. ಅದು ನೀವು ಕೇಳ್ತೀರ, ಆ ಸಂಕಲ್ಪ ಯಾರಿಗೆ ಕೊಡಬೇಕು? ರಾಯರೇ ಉತ್ತರ ಕೊಡ್ತಾ ಇದ್ದಾರೆ, ದೇವರೇ ಕೊಡಬೇಕು. ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಚೆನ್ನಾಗಿರುತ್ತೆ ಇಲ್ಲಿ ಡೈರೆಕ್ಟ್ ಸ್ಪೀಚ್ಗಿಂತ. ಯಾರನ್ನ ಉದ್ಧಾರ ಮಾಡಬೇಕು ಅಂತ ದೇವರಿಗೆ ಸಂಕಲ್ಪ ಬಂದಿರುತ್ತೋ ಅವನಿಗೆ ಸಂಕಲ್ಪ ತ್ಯಾಗ ಭಗವಂತನೇ ಮಾಡಿಸಿಯೇ ಮಾಡಿಸ್ತಾನೆ ಅಂತ ತಾತ್ಪರ್ಯ. ಸಂಕಲ್ಪ ತ್ಯಾಗ ಮಾಡಬೇಕು ಅಂದ ಕೂಡಲೇ ಅದಾದ್ರೂ ದೇವರೇ ಮಾಡಿಸ್ಬೇಕಲ್ರಿ, ಮಾಡಿಸ್ತಾನ ಇಲ್ವಾ ಈ ಕ್ವಶ್ಚನ್ ಆನ್ಸರ್ ಯಾವುದೂ ಇಲ್ಲ. ಸ್ವಾಮಿ ಮಾಡಿಸಿಯೇ ಮಾಡಿಸ್ತಾನೆ. ಇನ್ನ ಏವಂಚ ಹೇಳ್ತಾರೆ, ಸಂಕಲ್ಪಾದೇಹ ಭಗವದಧೀನ ಅಧೀನತಾ ಜ್ಞಾನೇನ ಹೇತುನಾ. ಆ ಕರ್ಮಾರೂಢನಾದವನಿಗೆ, ಯೋಗೋಪಾಯವನ್ನ ತಿಳ್ಕೊಂಡವನಿಗೆ ಏನು ತಲೆಯಲ್ಲಿರುತ್ತೆ? ಸಂಕಲ್ಪ ಮೊದಲುಕೊಂಡು ಪ್ರತಿಯೊಂದು ದೇವರ ಅಧೀನ ಅಂಬುದು ತಲೆಯಲ್ಲಿ ಕೂತಿರುತ್ತೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಕರ್ಮಸು ಅನಾಸಕ್ತತ್ವೇ ಸತಿ ಅಪ್ರಯತ್ನೇನ ಶಬ್ದಾದಿ ವಿಷಯೇಶು ಅನಾಸಕ್ತತ್ವಂ ಯೋಗಾರೂಢಸ್ಯ ಲಕ್ಷಣಮಿತ್ಯುಕ್ತಂ ಭವತಿ. ಅಂದರೇನು, ಎಲ್ಲವೂ ಕೂಡ ಸಂಕಲ್ಪ ಮೊದಲುಕೊಂಡು ಪ್ರತಿಯೊಂದು ದೇವರ ಅಧೀನ ಅಂತ ತಿಳ್ಕೊಂಡು ಭಗವಂತನ ಶರಣಾಗತನಾಗಿರ್ತಾನಾದ್ದರಿಂದ ಅವನಿಗೆ ಅನಾಯಾಸವಾಗಿ ಭಗವಂತನೇ ಎಲ್ಲವನ್ನೂ ತಂದುಕೊಡ್ತಾನೆ. ಅಲ್ಲಿ ಪ್ರಶ್ನೆ, ಎಲ್ಲ ದೇವರೇ ಮಾಡಿಸ್ತಾನೆ ನಮ್ಮಿಂದ, ಎಲ್ಲ ದೇವರೇ ಮಾಡಿಸ್ತಾನೆ ನಮ್ಮಿಂದ ಅಂತ ಕೂತರೆ ಸುಮ್ಮನೆ ಇದ್ದುಬಿಡಬೇಕಾಗುತ್ತಲ್ಲ. ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಗೊತ್ತಾಗಿಬಿಟ್ರೆ ಸುಮ್ಮನೆ ಇದ್ದುಬಿಡ್ತಾರೇನೋ ಈ ಜನ ಎಲ್ಲ, ಯಾಕೆ ದೇವರೇ ಮಾಡಿಸಲಿ ಅಂತ ಕೊಡ್ತಾರೇನೋ. ಅವಾಗಂದ್ರು ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ, ಥಿಯರಿ ಅಲ್ಲ. ಜನಕ್ಕೆ ಉಪದೇಶ ಕೊಟ್ಟ ಕೂಡಲೇ ಸುಮ್ಮನೆ ಕೂರೋದು ಸೋಮಾರಿತನ ಇರುತ್ತೆ, ಸೋಮಾರಿತನದಿಂದ ಕೂತು ಆ ದೇವರ ತಲೆ ಮೇಲೆ ಹಾಕೋದು ಏನಂತ ಒಂದು ನಿಮಿಷ. ಅಲ್ಲೇನು ಗೊತ್ತಾ, ಜಗತ್ತಿನಲ್ಲಿ ನಡೆಯೋದು ಕೂತಿರ್ತಾರೆ, ಏನಾದರೂ ಹೇಳಲಿಕ್ಕೆ ಹೋದರೆ ದೇವ್ರು ಮಾಡಿಸಿಲ್ಲ, ಇದಕ್ಕೇನು ಉತ್ತರ ಏನು ಹೇಳ್ತಾ ಇದ್ರಿ ಹೇಳಿ. ಖಂಡಿತ ಎರಡು ಮಾತಿಲ್ಲ, ಅಲ್ಲಿ ಉತ್ತರ ಕೊಡೋದು ಆ ಉತ್ತರದಿಂದ ಜಗತ್ತಿನಲ್ಲಿ ಅನಾಸಕ್ತಿ ಎಲ್ಲರಿಗೂ ಬಂದು ಬಿಡುತ್ತಲ್ಲ ಎಂಬ ವಿಷಯ ಬಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಏನಂತ ಅಂದರೆ ಅವರಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಯಾರು ಅಂದರೆ ನಿಜವಾಗಿ ಭಗವಂತನ ಶರಣಾಗತರಾಗ್ತಾರೋ, ಸ್ವಾಮಿ ನಿನ್ನಧೀನ ಅಂತ ಯಾರು ಚಿಂತನೆ ಮಾಡುತ್ತಾರೋ. ಈಗ ನೋಡಿ, ಮಗ ತನ್ನ ಪ್ರಕಾರ ತಾನು ಹೋಗ್ತಿದ್ದ, ನಿಮ್ಮ ಮಾತು ಕೇಳ್ತಿದ್ದಿಲ್ಲ. ಇದಕ್ಕಿದ್ದಂತೆ ಬುದ್ಧಿ ಬಂತು, ಬಂದ ಕಾಲಿಗೆ ಬಿದ್ದ, ಅಪ್ಪ ನೀನು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ, ನಿನ್ನ ಮ್ಯಾಲೆ ನಿಮ್ಮಿಷ್ಟ ಅಂದ. ಅವಾಗ ನೀವು ಸುಮ್ಮನೆ ಕೊಡ್ತೀರೋ ಅಥವಾ ಮಗು ಬಾರೋ ಹೀಗೆ ಮಾಡೋ ಹಾಗೆ ಮಾಡೋ ಅಂತ ಹೆಜ್ಜೆ ಹೆಜ್ಜೆಗೂ ಅವನಿಗೆ ಪ್ರೇರಣೆ ಕೊಡ್ತೀರೋ? ಕೊಡ್ತೀರ? ಮತ್ತೆ ನೀವೇ ಹಾಗಿದ್ರೆ ಜಗತ್ತಿಗೆ ಅಪ್ಪ ಅವನು ಹೇಗಿರ್ಬೇಕ್ರಿ? ಅವನಿಗೆ ಶರಣಾಗತರಾದಾಗ ಹೆಜ್ಜೆ ಹೆಜ್ಜೆಗೆ ಪ್ರೇರಣೆ ಮಾಡಿ ಓಡಿಸ್ತಾನಷ್ಟೇ ಹೊರತು ಸುಮ್ಮನೆ ಕೊಡುವಂತೆ ಮಾಡುತ್ತಾನ? ಎಂದೂ ಮಾಡಲ್ಲ. ಅಷ್ಟ್ಯಾಕೆ ಈ ಉಪನ್ಯಾಸ ಕೇಳಿದ ಮೇಲೆ ಯಾರ್ಯಾರು ನಂದು ಶುರುವಾಗಿ ಏನು ಸಾಮಾನ್ಯ ವರ್ಷಗಳಾಯಿತು, ಎಷ್ಟು ಒಂದು 8 ವರ್ಷದ ಮೇಲೆ ಆಯಿತು ಬೆಂಗಳೂರಿಗೆ ನನ್ನ ಉಪನ್ಯಾಸದ ಪ್ರಭಾವ ಟಚ್ ಆಗಿ. ಯಾರ್ಯಾರು ಕೇಳ್ತಾ ಇದ್ದಾರೋ ಯಾರೂ ಕೂಡ ಸುಮ್ಮನೆ ಕೂತವರು ಯಾರೂ ಇಲ್ಲ, ನಂಗೆ ಯಾರು ಫೋನ್ ಮಾಡಿಲ್ಲ. ಆಚಾರ್ಯ ನೀವು ಹೇಳಿದ ಮೇಲೆ ದೇವರಕ್ಕೆ ಮಾಡಿಸಿದ ಕೂತೀವಿ ಅಂತ ಯಾರೂ ಫೋನ್ ಮಾಡಿಲ್ಲ, ಎಲ್ಲರೂ ಅಲರ್ಟ್ ಆಗಿ ಓಡುತ್ತಾ ಇದ್ದಾರೆ. ಸ್ವಾಮಿ ಓಡಿಸೋನಿದ್ದಾನೆ, ಅದಕ್ಕೆ ರಾಯರು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸಂಕಲ್ಪ ಅದೇ ಸಂಕಲ್ಪ ಮೊದಲುಕೊಂಡು ಕ್ರಿಯಾ ಮಾಡೋದು ಎಲ್ಲವೂ ಕೂಡ ಭಗವದ್ ಅಧೀನತಾ ಜ್ಞಾನೇನ ಹೇತುನ. ದೇವರಧೀನ ದೇವರಧೀನ ಅಂತ ಯಾರಿಗಿರುತ್ತೋ ಅಂಥವನಿಗೆ ಎಲ್ಲ ಕರ್ಮಗಳಲ್ಲಿ ಅನಾಸಕ್ತಿ, ಅಷ್ಟೇ ಅಲ್ಲ ಅಪ್ರಯತ್ನವಾಗಿ ಶಬ್ದಾದಿಗಳಲ್ಲಿ ಇಂದ್ರಿಯಗಳು ಹೋಗದೆ ಇರಬೇಕಾ? ಭಗವಂತನ ಶರಣಾಗತಿ ಒಂದೇ ಕಾರಣ, ಅದು ಬಿಟ್ಟರೆ ಇನ್ನೊಂದಿಲ್ಲ ಅಂಬುದು ಝಳಪಿಸಿ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗಿನ್ನ ಬಂದಿಲ್ಲ. ಅವರೂ ವಿಶೇಷವಾದ ಗೀತೆಯನ್ನು ಕೇಳಿದ್ದಾರೆ, ಅವರಿಗರ್ಥ ಆಗಿದ್ದೇನು, ನಾನು ದೇವರ ಅಧೀನ ಅಲ್ಲ ಅಂತಾನೆ ಅರ್ಥ ಆಗಿದೆ. ಏನರ್ಥ ಆಗಿದೆ? ನಾ ಮಾಡಬೇಕು, ನಾನು ಸಾಧಿಸಬೇಕು, ನಾನು ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತಲೇ ಗೀತಾ ಅರ್ಥ ಆಗಿದೆ. ಅಂಥವರಿಗೆ ದೇವರು ಏನು ಮಾಡಿಸ್ತಾನೆ ಅಂದರೆ, ಅವರಿಂದ ಪ್ರಯತ್ನ ಮಾಡಿಸಿ ಆ ಪ್ರಯತ್ನ ಪೂರ್ವಕವಾಗಿ ಏನೋ ಅದನ್ನು ಸಾಧನೆ ಮಾಡಲಿಕ್ಕೆ ನೋಡಿಸಿ ಬಿಡಾಕ್ತಾನೆ. ಯಾಕೆ? ಒಳಗಿಂದಿನ ಟಚ್ ಆಗಿಲ್ಲ ಅದರಿಂದ. ಅದಕ್ಕೆ ಪ್ರಯತ್ನ ಅಂದರು, ಪ್ರಯತ್ನ. ಅಥವಾ ಈ ಒಂದು ಸ್ವಲ್ಪ ಆಳಕ್ಕಿಳಿದರೆ, ದೇವರೇ ಎಲ್ಲವೂ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಜ್ಞಾನ ಏನಿದೆಯಲ್ಲ, ದೃಢವಾಗಿ ಇನ್ನ ಬಂದಿರಲ್ಲ. ಪ್ರವಚನದಲ್ಲಿ ಕೇಳ್ತೀವಿ, ಪ್ರಾಕ್ಟಿಕಲ್ಲಿ ಅಪ್ಲಿಕೇಶನ್ ಬಂದಿರಲ್ಲ, ಇನ್ನ ಬರ್ತಾ ಇರುತ್ತೆ, ಇನ್ನ ಬಂದಿಲ್ಲ ಪೂರ್ತಿಯಾಗಿ. ಅಂಥವರಿಗೆ ಚೂರು ಚೂರು ಅವರ ಪ್ರಯತ್ನ ಮಾಡಿಸಿ ಇಂದ್ರಿಯ ನಿಗ್ರಹ ಕೊಡಿಸ್ತಾ ಇರುತ್ತಾನೆ. ಯಾವಾಗಾದರೆ ಹರಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಜ್ಞಾನ ಬಂತ, ಅಪ್ರಯತ್ನವಾಗಿಯೇ ಎಲ್ಲವೂ ಬರುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ನಮ್ಮನ್ನು ಉದ್ಧಾರ ಮಾಡೋದು ಯಾರಿಲ್ಲ, ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರಿಲ್ಲಪ್ಪ, ಏನಿಲ್ಲ ಅಂತ ಹೇಳ್ತಾ ಇರ್ತೀವಲ್ಲ. ಕೃಷ್ಣ ಅಂದ, ಉದ್ಧಾರ ಮಾಡ್ಲಿಕ್ಕೆ ಒಬ್ಬನ ಕರಿಬೇಡ. ಉದ್ಧರೇತ್ ಆತ್ಮನ ಆತ್ಮಾನಂ ನಾತ್ಮಾನಂ ಅವಸಾದಯೇತ್. ಆತ್ಮೈವ ಹಿ ಆತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನಃ. ಅದ್ವೈತಿಗಳಿಗೆ ಒಳ್ಳೆ ಹಬ್ಬದಂತ ಶ್ಲೋಕ. ಅವರಿಗೆ ನಿನ್ನ ನೀನೇ ಉದ್ಧಾರ ಮಾಡಬೇಕು, ನಿನ್ನ ಉದ್ಧಾರ ಮಾಡಲಿಕ್ಕೆ ದೇವರೊಬ್ಬರು ಇದ್ದಾರೆ ಅಂತ ತಿಳ್ಕೋಬೇಡ. ಉದ್ಧರೇ ಆತ್ಮನ ಆತ್ಮಾನ, ಆತ್ಮನ ನಿನ್ನಿಂದ ಆತ್ಮ ನಿನ್ನನ್ನು ಉದ್ಧಾರ ಮಾಡಿಕೋ ಅಷ್ಟೇ. ಏನ್ ತಿಳ್ಕೋಬೇಕು? ಈ ಪೂಜಾ ಅದು ಇದು ಧ್ಯಾನ ಎಲ್ಲ ಎಲಿಮೆಂಟರಿ ಸ್ಟೇಜ್ ಅಲ್ಲಿ ಎಷ್ಟು ನಾನೇ ದೇವರು ಅಂತ ಎಚ್ಚರ ಬರೋ ಪರ್ಯಂತ ಬಂದುಕೊಳ್ಳೆ. ಈ ಪೂಜಾ ಮಣ್ಣು ಇವೆಲ್ಲ ಯಾಕೆ? ಯಾರ ಪೂಜಾ? ನಿನ್ ಪೂಜಾ ನೀನ್ ಮಾಡ್ಕೋಬೇಕಾ? ನೀನೇ ದೇವರು, ನಿನ್ ಪೂಜಾ ನೀನ್ ಯಾಕೆ ಮಾಡ್ಕೋಬೇಕು? ಅದಕ್ಕೆ ನಾನೇ ದೇವರು ನಾನೇ ದೇವರು ಒಂದು ಉಪಾಸನೆ ಮಾಡಿದ್ರೆ ಸಾಕು. ಅದಕ್ಕೆ ಅವರಲ್ಲಿ ಪೂಜಾದಿ ಕರ್ಮಗಳಿಗೆ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಎಲ್ಲಿ? ಅದ್ವೈತದಲ್ಲಿ. ಏನೋ ಒಂದು ದೇವರು ಇಟ್ಕೊಂಡಿರ್ತಾರೆ ಅಟ್ರಾಕ್ಷನ್ಗೆ ಅಂತಾರೆ, ಪೂಜಾ ಮಾಡಿ ಮುಗಿಸ್ತಾರಷ್ಟೇ ಹೊರತು ಅವರಿಗೆ ಪ್ರಧಾನ ಯಾವುದರಲ್ಲಿ ತಾತ್ಪರ್ಯ? ನಾನೇ ದೇವರು ಅಂತ ಉಪಾಸನೆ ಮಾಡೋದರಲ್ಲಿ ತಾತ್ಪರ್ಯ. ಇಲ್ಲಿ ನಮಗಿಂತ ದೇವರು ಪ್ರತ್ಯೇಕ ಇರೋದರಿಂದ ಪೂಜಾದಿ ಕರ್ಮಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಬಂತು. ಹೌದೋ ಅಲ್ವೋ? ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ. ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಆತ್ಮನ ಆತ್ಮಾನಂ ಉದ್ಧರೇ. ಆತ್ಮನ ಅಂದರೆ ಮನಸ್ಸಿನಿಂದಲೇನೆ ಜೀವಂ ಉದ್ಧರೇ. ನಮ್ಮ ಮನಸ್ಸೇ ನಮ್ಮ ಉದ್ಧಾರಕ್ಕೆ ಕಾರಣ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಮನಯೇವ ಕಾರಣ ಬಂಧ ಮೋಕ್ಷ ಯೋ. ಮನಸ್ಸೇ ಬಂಧಕ್ಕೂ ಕಾರಣ ಮೋಕ್ಷಕ್ಕೂ ಕಾರಣ. ಸ್ವಲ್ಪ ಎಚ್ಚರ ಅಂದ್ರು, ಮನ ಜಡ, ಮನಸ್ಸು ಜಡ, ಅದೇ ಕಾರಣ ಅಲ್ಲ, ಅದರೊಳಗೆ ಭಗವಂತನಿದ್ದು ಕಾರಣ ಆಗ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪುಮರ್ಥ ಭಾಜನಂ ಕುರಿಯಾ. ಜೀವನನ್ನ ಜೀವ ಮನಸ್ಸಿನ ಮೂಲಕ ತನ್ನನ್ನು ತಾನು ಉದ್ಧಾರ ಮಾಡಬೇಕು. ಅವ್ರು ಹೇಳ್ತಾ ಇದ್ದಾರೆ, ಆತ್ಮಾನಂ ಜೀವಂ ನಾವಸಾದಯೇತ್ ನ ಕ್ಲೇಶ ಭಾಜನಂ ಕುರಿಯಾ. ಜೀವ ಎಂದೂ ಕೂಡ ಕ್ಲೇಶಕ್ಕೆ ಒಳಗಾಗದಂತೆ ಮನಸ್ಸನ್ನು ಹಿಡಿದು ಮನಸ್ಸಿನಿಂದ ಆಲೋಚನೆ ಮಾಡಿ, ಅಂದರೆ ನಾವು ಕ್ಲೇಶಕ್ಕೆ ಒಳಗಾಗದಂತೆ ನಮ್ಮ ಮನಸ್ಸಿನ ಮೂಲಕ ನಾವು ಉದ್ಧಾರ ಆಗುವ ಉಪಾಯವನ್ನು ನೋಡಬೇಕು. ಹೌದಾ? ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಉದ್ಧರೇ ಆತ್ಮನ ಆತ್ಮಾನಂ ಅಂದರೆ ಅದಕ್ಕೆ ಆತ್ಮೈವ ಹಿ ಆತ್ಮನೋ ಬಂಧು. ಮನಸ್ಸೇ ಆ ಜೀವನಿಗೆ ಬಂಧು. ವಶವಾಗಿದ್ರೆ, ಮನಸ್ಸು ವಶವಾಗಿಲ್ಲ, ಆತ್ಮೈವ ರಿಪುರಾತ್ಮನಃ, ನಮಗೆ ಮನಸ್ಸೇ ಶತ್ರು. ನಮಗೆ ಹಿತಕರವಾಗಿ ಇತ್ತ ಮನಸ್ಸು ಅದೇ ಮಿತ್ರ, ಮನಸ್ಸೇ ನಮಗೆ ಬೇಡದ್ದನ್ನು ತಂದು ಕೊಡ್ತಾ ಅದೇ ಶತ್ರು ಅಂತ ಒಂದರ್ಥ. ಪ್ರಧಾನ ಅರ್ಥ ಯಾವುದು? ಅದನ್ನು ರಾಯರು ಬರೀತಾರೆ, ಆತ್ಮಾನಂ, ನಮ್ಮನ್ನು ಆತ್ಮನ ಅಂದರೆ ರಾಯರು ಬರೀತಾರೆ ಪರಮಾತ್ಮನ, ಪರಮಾತ್ಮನಿಂದಾಗಿ ನಮ್ಮನ್ನು ತತ್ಪ್ರಸಾದೇನ ಅಂದರೆ ಜೀವನ ಉದ್ಧಾರ ಆಗಬೇಕು, ಭಗವಂತನ ಪ್ರಸಾದದಿಂದಲೇನೆ ಜೀವನ ಉದ್ಧಾರ ಆಗಬೇಕು. ಜೀವನಿಗೆ ಪರಮಾತ್ಮೈವ ಬಂಧು, ದೇವರೇ ಬಂಧು, ರಿಪುಶ್ಚಯತಃ ಅವನೇ ಶತ್ರು. ಇದು ಹೇಗೆ? ಅದಕ್ಕೆ ಹೇಳ್ತಾರೆ ಕೀದೃಶಸ್ಯ ಹರಿರ್ಬಂಧು ರಿಪುಶ್ಚ. ಅದಕ್ಕೆ ಹೇಳ್ತಾರೆ ಆತ್ಮನ, ಭಗವಂತನನ್ನು ವಿಶೇಷವಾಗಿ ಯಾರು ಶರಣಾಗತರಾಗ್ತಾರೋ ಅವರಿಗೆ ಅನುಕೂಲನಾಗ್ತಾನೆ. ಯಾರಾದರೆ ನಾನೇ ಅಂತ ಅಹಂಕೃತರಾಗ್ತಾರೆ ಅವರಿಗೆ ಶತ್ರುವಂತೆ ಇರುತ್ತಾನೆ. ಹೌದಾ? ಹಾಗಾದ್ರೆ ದೇವ್ರಿಗೂ ಏನೋ ಬಂತಲ್ಲ, ನನ್ನ ಕಾಲಿಗೆ ಬಿದ್ದರೆ ನಾನು ಉದ್ಧಾರ ಮಾಡ್ತೀನಿ, ಬೀಳ್ದಂಗ್ರೆ ಹಾಡು ಮಾಡ್ತೀನಿ, ಈ ಟೈಪ್ ಆಯ್ತಲ್ಲಪ್ಪ. ಹಾಗಲ್ಲ, ಯಾರಾದರೆ ಭಗವಂತನ ಶರಣಾಗತರಾಗ್ತಾರೋ ಅದರಿಂದಾಗಿ ಅವರ ಪಾಪಕರ್ಮಗಳು ಹೋದ್ದರಿಂದ ಶುದ್ಧರಾದ್ದರಿಂದ ಅವರನ್ನು ಉದ್ಧಾರ ಮಾಡ್ತಾನೆ. ಯಾರಾದರೂ ದೇವರಿಗೆ ಶರಣಾಗತರಾಗಲ್ಲ, ದೇವರ ನೆನೆಯಲ್ಲ, ಅವರ ಪಾಪಕರ್ಮ ಹೋಗಲ್ಲ, ಆದ್ದರಿಂದ ಆ ಕರ್ಮಕ್ಕೆ ತಕ್ಕಂಥ ದುಃಖಗಳನ್ನು ದೇವರು ಕೊಡೋದರಿಂದ ಶತ್ರುವಿನಂತೆ ದೇವರು ಕಾಣುತ್ತಾನೆ. ಎಲ್ಲ ದುಃಖಗಳು ಕೊಡ್ತಾ ಇರ್ತಾನಲ್ಲ, ಆದ್ದರಿಂದ ಅವರ ಕರ್ಮಾನುಸಾರವಾಗಿ ಅವರಿಗೆ ಶತ್ರುವಂತೆ ಕಾಣುತ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ ಬಂಧು ಅಂದ್ರೆ ಯಾರಿಗೆ ಅಂದ್ರೆ ಹೇಳ್ತಾ ಇದ್ದಾರೆ ಭಕ್ತಿ ಬಲೇನ ವಶೀಕೃತ ಭಗವತ್ ಸ್ವರೂಪಸ್ಯ ಪುಂಸ. ಭಕ್ತಿಯಿಂದ ಭಗವಂತನನ್ನು ಯಾರು ವಶ ಮಾಡಿಕೊಂಡಿರ್ತಾರೋ ಅಂಥವರಿಗೆ ಬಂಧು. ಅಲ್ಲೇ ಹೇಳುತ್ತಾರೆ ಭಕ್ತಿ ಬಲೇನ ಅವಶೀಕೃತ ಭಗವತ್ ಸ್ವರೂಪಸ್ಯ. ಯಾರು ಭಕ್ತಿ ಬಲದಿಂದಾಗಿ ದೇವರನ್ನು ವಶ ಮಾಡಿಕೊಂಡಿರಲ್ಲ ಅವರಿಗೆ ಶತ್ರುವಾಗುತ್ತಾನೆ. ಹೇಗೆ ಅಂದರೆ ಅವರ ಕರ್ಮಾನುಸಾರವೇ ಅವರಿಗೆ ದುಃಖಗಳನ್ನು ಕೊಡುತ್ತಾನೆ. ಯಾಕೆ? ಅವರ ಕರ್ಮಗಳಿಂದ ದಾಟುವ ಉಪಾಯ ದೇವರ ಸ್ಮರಣೆ. ದೇವರ ಸ್ಮರಣೆಯಿಂದ ಆ ಕರ್ಮಗಳೆಲ್ಲ ಹೋಗುತ್ತೆ. ಇದು ನಮಗೆ ಸ್ವಲ್ಪ ಮೆಕ್ಯಾನಿಸಮ್ ಅರ್ಥ ಆಗಬೇಕು. ನಾವೇನೋ ದೇವರ ಶರಣಾಗತರಾದವು, ದೇವರನ್ನು ನೆನೆದುವು, ಕರ್ಮಗಳ ನಾಶ ಹೇಗೆ ಅಂದರೆ ನಮ್ಮ ಕರ್ಮಗಳಲ್ಲಿ ಭಗವಂತ ಕರ್ಮನಾಮಕನಾಗಿ ಮೊದಲೇ ಇದ್ದಾನೆ. ನಾವು ಶರಣಾಗತರಾಗಿ ಭಗವಂತನನ್ನು ನೆನೆದಾಗ ಮಾನಸಿಕ ಕ್ರಿಯಾ ನಡೆಯುತ್ತೆ. ಮಾನಸಿಕ ಕ್ರಿಯಾ ನಡೆದಾಗ ಆ ಕ್ರಿಯೆಯಿಂದ ಭಗವದ್ ರೂಪಗಳು ಹುಟ್ಟುತ್ತೆ. ಆ ಭಗವದ್ ರೂಪಗಳ ಕಾರ್ಯ ಏನು ಅಂದರೆ ಯಾರು ಸ್ಮರಣೆ ಮಾಡಿರುತ್ತಾರೋ ಅವರಿಗೆ ನಷ್ಟ ಕೊಡುವುದನ್ನ ನಾಶ ಮಾಡುವುದು ಅದರ ಕೆಲಸ. ಆ ಭಗವದ್ ರೂಪಗಳೆಲ್ಲ ನಮ್ಮ ಕರ್ಮಗತ ಭಗವದ್ ರೂಪಗಳಿಂದ ಸೇರಿ ಅಲ್ಲಿ ಹೋಗಿ ಆ ಕರ್ಮವನ್ನು ಧ್ವಂಸ ಮಾಡುತ್ತೆ. ಇಷ್ಟು ಭಗವಂತನ ಸ್ಮರಣೆಯಿಂದ ಬರತಕ್ಕಂಥ ಒಂದು ಲಾಭ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಬಂಧುರಾತ್ಮ ಆತ್ಮನಃ ತಸ್ಯ ಏನೈವ ಆತ್ಮನಾಜಿತಃ ಆತ್ಮ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಅಲ್ಲಿ ಹೇಳ್ತಾ ಇದ್ದಾರೆ ಆತ್ಮನಃ, ಜೀವನಿಗೆ ಆತ್ಮ ಬಂಧು, ಭಗವಂತನೇ ಬಂಧುವಾಗಿದ್ದಾನೆ, ಭಗವಂತನೇ ನಿಜವಾದ ಬಂಧುವಾಗಿದ್ದಾನೆ. ತಸ್ಯ ಏನೈವ ಆತ್ಮನಾಜಿತ, ಮನಃಪೂರ್ವಕವಾಗಿ ಶರಣಾಗತಿಯಿಂದ ಯಾರು ಭಗವಂತನನ್ನು ವಶೀಕರಣ ಮಾಡಿ ಅಂದರೆ ಅವರ ಶರಣಾಗತರಾಗಿರ್ತಾರೆ ಅವರು, ಅವರಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ. ಇನ್ನು ಮುಂದೆ ಹೇಳುತ್ತಾರೆ ಏನು, ನಾನು ಮನಸಃ ಭಗವತಶ್ಚ ವಶೀಕರಣೆ ತೌ ಅಸ್ಯ ಬಂಧೂಭವತಃ ಇತ್ಯುಕ್ತಂ. ಈ ಮನಸ್ಸನ್ನು ವಶ ಮಾಡಿಕೊಂಡು ಆ ಮನಸ್ಸಿನ ಮೂಲಕ ಭಗವಂತನ ಶರಣಾಗತನಾದರೆ ಭಗವಂತನೂ ವಶನಾಗ್ತಾನೆ. ವಶವಾದ ಮನಸ್ಸು ಭಗವಂತ ಇಬ್ಬರೂ ನಮಗೆ ಬಂಧುಗಳಾಗ್ತಾರೆ ಅಂತ ಹೇಳಿದ್ದೀರಿ. ಕೇನ ಉಪಕಾರೇಣ ತೌ ಅಸ್ಯ ಬಂಧು ಹೇಳ್ತಾರೆ. ಏನು ಉಪಕಾರ ಮಾಡುತ್ತಾರೆ ಅಂತ ಇವರು ಬಂಧುಗಳಾಗ್ತಾರೆ. ಆತ್ಮನ ಆತ್ಮಾನ ಮುದ್ಧರೇತೀತಿ ಆತ್ಮೋದ್ಧಾರಂ ಕುರುತಃ ಅದಕ್ಕೆ ಹೇಳ್ತಾ ಇದ್ದಾರೆ. ಇವನನ್ನೇ ಉದ್ಧಾರ ಮಾಡಿಬಿಡುತ್ತಾರಾದ್ದರಿಂದ ಇವರು ಬಂಧುಗಳು ಅಂತ ಚೆನ್ನಾಗಿ ಹೇಳ್ತಾ ಇದೆ. ಜಿತಾತ್ಮನಃ ಅಂದರೆ ವಶೀಕೃತ ಮನಸ್ಕಸ್ಯ, ಯಾರ ಮನಸ್ಸು ಯಾರ ವಶದಲ್ಲಿ ಇದೆಯೋ. ಮತ್ತು ನೀವೇ ಹೇಳಬೇಕು ಬಂತಲ್ಲ ಕೇಳಿ ಕೇಳಿ ಸಾಕಾಗಿದೆ, ಎರಡು ಸಲ ಹೇಳ್ತೀರ ಬಂದ್ಬಿಟ್ಟಿದೆ, ಆ ಬರ್ಲಿಕ್ಕೆ ಎರಡು ಸಲ ಹೇಳಿದ್ರು. ನಾ ಮತ್ತು ಹೇಳದೇನೆ ಥಟ್ಟನೆ ತೆರೆಗೆ ಬರಬೇಕು. ಮನಸ್ಸು ಯಾರು ವಶ ಮಾಡಿಕೊಂಡಿದ್ದಾರೋ ಅಂದ ಕೂಡಲೇ ನಾನಾ ಪ್ರಯತ್ನ ಎಲ್ಲ ಭಗವಂತನ ಮನೋಭಿಮಾನಿಗಳ ಮೂಲಕ ಭಗವಂತನ ಶರಣಾಗತನಾಗಿ ಮನಸ್ಸು ತನ್ನ ಹಿಡಿತದಲ್ಲಿ ತಂದುಕೊಂಡವ ಅಂತರ್ಥ ಬಿಟ್ರೆ ಇನ್ನೊಂದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಜಿತಾತ್ಮನಃ. ಅಲ್ಲೇ ಬರೀತಾರೆ ನೋಡ್ರಿ ರಾಯರು ಎಷ್ಟು ಚೆನ್ನಾಗಿ ಹೇಳ್ತಾರೋ. ನಾ ಅಲ್ರಿ ಆಚಾರ್ಯ ನಿಮ್ ಬುದ್ಧಿಗೆ ಬಂದದ್ದೆಲ್ಲ ಹೇಳ್ಬೇಡ, ಗೀತೆ ಅಡ್ಡ ಇಟ್ಕೊಂಡು ಶ್ಲೋಕ ಹೇಳಿಬಿಡೋದು, ನಿಮ್ಮ ತಲೆಗೆ ಬಂದದ್ದೆಲ್ಲ ಹೇಳ್ತಾ ಹೋಗೋದು, ಅದು ನಾವೇನು ಆಚಾರ್ಯ ಹೇಳಿದ್ದಾರೆ ಅಂತ ನಂಬೋದು, ಹೇಗೆ ನಂಬಬೇಕು ನಿಮ್ಮನ್ನ ರಾಯರ ಪಂಕ್ತಿ ನೋಡಿ ಅಲ್ವೇ. ಯಾಕಂದ್ರೆ ಒಂದೇ ಶ್ಲೋಕ ಹೇಳಿದ್ದು, ಈ ಆಚಾರ ಹಾಗೆ ಹೇಳಿದ್ರು, ಈ ಆಚಾರ ಹೀಗೆ ಹೇಳಿದ್ರು, ಇಬ್ಬರಲ್ಲಿ ಯಾವ್ದು ನಂಬಬೇಕು? ಅದಕ್ಕಂದ್ರು ಜಿತಾತ್ಮನಃ ಅಂದರೆ ಅರ್ಥ ಆತ್ಮಜಯ ಇದ್ದವ ಅಂದರೆ ವಶೀಕೃತ ಮನಸ್ಕಸ್ಯ, ಯಾರ ಮನಸ್ಸು ಯಾರ ವಶದಲ್ಲಿ ಇದೆಯೋ. ಹೌದಾ, ಯಾರ ಮನಸ್ಸು ಯಾರ ವಶದಲ್ಲಿ ಇದೆಯೋ. ಅದಕ್ಕೆ ರಾಯರು ಬರೀತಾರೆ ಭಕ್ತಿಯ ವಶೀಕೃತ ಭಗವತ್ ಸ್ವರೂಪಸ್ಯ ಅಂತ ಬರೆದಿರುತ್ತಾರೆ. ಭಕ್ತಿಯಿಂದ ನಮ್ಮ ಮನಸ್ಸನ್ನು ಮತ್ತು ಭಗವಂತನ ಸ್ವರೂಪವನ್ನು ವಶೀಕರಣ ಮಾಡಿಕೊಂಡವ ಅಂತವನಿಗೇನಾಗುತ್ತೆ, ಪ್ರಶಾಂತಿರ್ಭವತಿ, ಪ್ರಶಾಂತನಾಗ್ತಾನೆ. ಶರಣಾಗತಿಯ ಮೂಲಕ ಭಗವಂತನೇ ರಕ್ಷಕನಾಗಿ ಪಡೆದಿರುವಂತಹ ವ್ಯಕ್ತಿ ಪ್ರಶಾಂತನಾಗ್ತಾನೆ. ದೃಷ್ಟಾಂತ, ಮಗು ತಾಯಿ ಪಕ್ಕದಲ್ಲಿದ್ದರೆ ಪ್ರಶಾಂತ, ಹೌದು ಹೌದು. ಚೂರು ಪಕ್ಕಕ್ಕೆ ಸರಿದ್ರೆ ಕಿರುಚೋ ಶುರು ಮಾಡುತ್ತೆ. ಯಾಕೆ, ಅಯ್ಯೋ ನನ್ನನ್ನು ಕಾಯುವವರಿಲ್ಲ ಕಾಯುವವರಿಲ್ಲ ಅಂತ ಅಬ್ಸೆನ್ಸ್ ಫೀಲ್ ಆಗ್ತಾ ಇರುತ್ತೆ ತಾಯಿದು, ಮೆಂಟಲಿ ಫೀಲ್ ಆಗ್ತಾ ಇರುತ್ತೆ, ಫಿಸಿಕಲಿ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಜೀವನು ಕೂಡ ಭಗವಂತನ ಶರಣಾಗತನಾಗಿ ಅವಾಗಂದ್ರು ಅವಾಗ ದೇವರು ಬಂದು ಪಕ್ಕದಲ್ಲಿ ನಿಲ್ತಾನೆ ನಮಗೆ ಅಲ್ವಾ. ಅದಕ್ಕಂದ್ರು ದೇವರು ಮೊದಲೇ ನಿಂತಿದ್ದಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನೆ, ನಮ್ಮ ತಲೆಗೆ ಎಚ್ಚರ ಇಲ್ಲ. ನಾವು ದೇವರ ಶರಣಾಗತರಾದರೆ ದೇವರಂತಾರೆ ನಿನ್ನ ಪಕ್ಕದಲ್ಲೇ ಇದ್ದೇನೆ ನೋಡು ಅಂತ ಬುದ್ಧಿ ಕೊಡ್ತಾನೆ ಅಷ್ಟೇ. ದೇವರು ನನ್ನ ಸುತ್ತೂ ಇದ್ದಾನೆ ಎಂಬ ಬುದ್ಧಿ ಬಂದರೆ ನಾವು ಪ್ರಶಾಂತ. ಅಪ್ಲೈಡ್ ಫಾರ್ಮುಲಾ ಶರಣಾಗತಿ ಅಂದ್ರೆ ಏನು, ಅದನ್ನು ಹೇಗೆ ಮಾಡಬೇಕು, ಅದೊಂದು ಫಾರ್ಮುಲಾ ಇದೆಯಾ? ಶರಣಾಗತಿ ಅಂದ್ರೆ ಏನು ಇಷ್ಟೇ. ಶರಣಾಗತಿ ಅಂದ್ರೆ ಶಾರೀರಿಕವಾಗಿ ಅಡ್ಡ ಬೀಳೋದಾಗಲಿ, ಶಾರೀರಿಕವಾಗಿ ಅಡ್ಡ ಬಿದ್ದು ಕೈ ಕಾಲು ನಾನಾ ವಿಧ ವಿಧವಾಗಿ ತಿರುಗಿಸೋದು, ಇದು ಯಾವುದು ಶರಣಾಗತಿಯ ಲಕ್ಷಣಗಳಲ್ಲ. ಬಹಳ ಜನ ಅಲ್ಲಿ ಹೋಗಿ ಕೈ ಮೇಲಕ್ಕೆತ್ತಿ ಕೈ ಕೆಳಕ್ಕೆತ್ತಿ ಕೈ ಸಾಷ್ಟಾಂಗ ಬಿದ್ದು ಎದ್ದು ಒದ್ದು ಏನೋ ಏನೋ ಮಾಡ್ತಿರ್ತಾರೆ. ಹೌದು, ಇದು ಶರಣಾಗತಿಯಲ್ಲಿ ಕೌಂಟ್ ಆಗಲ್ಲ. ಅದಕ್ಕೆ ದೊಡ್ಡವರೇ ಕೃಷ್ಣನೇ ಹೇಳಿಕೊಡ್ತಾ ಇದ್ದಾನೆ, ನೀ ಸ್ವತಂತ್ರ, ನಾನು ಅಸ್ವತಂತ್ರ. ನಾನು ನಿನ್ನ ಅಧೀನ ಎಂಬ ಜ್ಞಾನ ನಮಗೆ ಎಚ್ಚರದಲ್ಲಿ ಬರುವುದೇ ಶರಣಾಗತಿ. ಐ ಆಮ್ ಡಿಪೆಂಡೆಂಟ್, ನೀನು ಇಂಡಿಪೆಂಡೆಂಟ್, ನಿನ್ನ ಮೇಲೆ ನಾನು ಆಧಾರಪಟ್ಟಿದ್ದೇನೆ. ಅಂದರೆ ನಾನು ಕೇಳದೇನೆ ನನ್ನನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಹೊತ್ತವ ನೀನು ಎಂಬ ಕ್ಲಾರಿಟಿ ಪಿಕ್ಚರ್ ಯಾರಿಗೆ ಬಂದಿರುತ್ತೆ ಅವರಿಗೆ ಶರಣಾಗತಿ ಬಂದಂತೆ. ಶರಣಾಗತಿ ಅಂದರೆ ದೇವರ ಹತ್ರ ಹೋಗಿ ಕಾಲು ಸೆಳೆದು ದೇವರದು ಏ ಬಾ ಅಂಥೇಳಿ ನಿನ್ನ ಕಾಲು ತಾಕಬೇಕಾಗಿಲ್ಲ, ದೂರದಲ್ಲಿದ್ದರೂ ಅಡ್ಡಿ ಇಲ್ಲ. ಹೌದಾ, ನಾವೇ ಹೋಗಿ ಶ್ರೀನಿವಾಸನ ಮುಟ್ಟಬೇಕಾಗಿಲ್ಲ, ಅದನ್ನು ಅಭಿಷೇಕ ಮಾಡಬೇಕಾಗಿಲ್ಲ. ಮನಸ್ಸಲ್ಲಿ ಅದೇ ರಘು ಪ್ರೇಮ ತೀರ್ಥರು ಹೇಳುತ್ತಾರೆ, ನನ್ನಂಥವ್ರು ಯಾರೋ ಕಿತ್ತಾಳೆ ಕಂಚು ಪ್ರತಿಮೆಗಳೆಲ್ಲ ಹರಡ್ಕೊಂಡು ಪೂಜಾ ಮಾಡ್ತಿದ್ರೆ ಏನು ಪೂಜಾ ಮಾಡ್ತೀವೋ? ಪೂಜಾ ಅಂದ್ರೆ ಏನು ಗೊತ್ತಾ, ನೀ ಸ್ವತಂತ್ರ ಅಸ್ವತಂತ್ರ ಎಂಬ ಎಚ್ಚರ ಬರೋದೇ ಪೂಜಾ. ಅದೇ ಇಲ್ಲದೆ ಪ್ರತಿಮೆಗಳ ತಲೆ ಮೇಲೆಲ್ಲ ಗಂಧಾಕ್ಷತೆ ಸುರಿತಾ ಇದ್ದಿ, ಏನು ಪೂಜಾ ಮಾಡ್ತೀನಿ ನೀನು? ಪ್ರಾಕ್ಟಿಕಲಿ ಯಾವ ಪಿನ್ ಪಾಯಿಂಟೆಡ್ ಆಗಿ ಏನು ಬೇಕು, ಏನು ಪಡೆಯಬೇಕು, ಹೇಗೆ ಪಡೀಬೇಕು, ದಟ್ಸ್ ಇಟ್. ಕರೆಕ್ಟಾಗಿ ಕಟ್ಥ್ರೋಟಾಗಿ ಹೇಳ್ಬಿಡ್ತಾರೆ ಅಂತಾರೆ. ಭಕ್ತಿಯ ವಶೀಕೃತ ಮನಸ್ಕಸ್ಯ ಭಗವ ಸ್ವರೂಪಸ್ಯ. ಭಗವಂತನ ಶರಣಾಗತಿಯ ಮೂಲಕ ಯಾರ ಮನಸ್ಸು ವಶವಾಗಿರುತ್ತೋ, ಭಗವಂತನೇ ವಶನಾಗಿರ್ತಾನೋ ಅಂಥವರಿಗೆ ಪ್ರಶಾಂತಿರ್ಭವತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವತಯೇವ ಮನಸಃ ವಿಷಯೇಷು ಅಪ್ರವೃತ್ತಿರ್ಭವತಿ. ಇದು ನಮಗೆ ಬೇಕಾಗಿದ್ದು. ನಾನಿವಾಗ ಮನಸ್ಸು ಎಲ್ಲ ಹೋಗ್ತಾ ಇದೆ, ತಾನಾಗಿ ಹೋಗ್ತಾ ಇರುತ್ತೆ. ಕಂಟ್ರೋಲ್ ಮಾಡಿದೆ, ಹೇ ಹೋಗ್ಬಾರ್ದಪ್ಪ, ಚಿಪ್ಪಗಿರಿಗೆ ಬಂದು ಎಲ್ಲೋ ತಲೆ ಹಾಕಿಡೋದು ಅಂಥೇಳಿ ಹಾ ಇಲ್ಲೇ ಇಡ್ಲಿಕ್ಕೆ ನೋಡಿದೆ. ಸ್ವಲ್ಪ ಹೊತ್ತಾ ಇದ್ದೆ, ಇಲ್ಲೇ ಇಡ್ತಾ ಇದ್ದೀನಿ ಮನಸ್ಸು, ಇಲ್ಲೇ ದೇವ್ರು ನೋಡೋದು ಮಾಡ್ತಾ ಇದ್ದೆ. ಅಟ್ಲಕ್ಕೆ ಯಾರೋ ಮಾತಾಡಿಸಿದ ಕೂಡಲೇ ಇಲ್ಲೇ ಇಡಬೇಕು ಅನ್ನೋದು ಮರ್ತು ಹೋದೆ. ಏನಾಯಿತು, ಮತ್ತೆ ಬ್ಯಾಕ್ ಟು ಪ್ಯೂರಿಯ, ಎಲ್ಲೋ ಮನಸ್ಸಿಗೋ ಎಲ್ಲಿಗೆ ಬೆಂಗಳೂರಿಗೋ ಎಲ್ಲಿಗೋ ಪಕ್ಕ ಮನೆಗೋ ಹೊರಟೋಗಿರುತ್ತೆ. ಹೌದೋ ಅಲ್ವೋ? ಅದಕ್ಕಂದ್ರೂ ಈ ದೆವ್ವ ಯಾವಾಗಲೂ ಇಷ್ಟೇ ಅಲ್ಲ, ಈ ಮನಸ್ಸು ನಾವದರ ತಂಟೆಗೆ ಹೋಗದಿದ್ರೂ ಅದು ಎಲ್ಲಿಗೆ ಹೋಗಬಾರ್ದು, ಎಲ್ಲೇ ಬಿದ್ದಿರಬೇಕು. ಮನಸ್ಸು ಇಂದ್ರಿಯಗಳು ದೇವರ ಹತ್ರ ತನಾಗಿ ಇರಬೇಕು. ಯಾವುದು ಅದಕ್ಕೆ ಮೈನ್ ಪ್ರಿನ್ಸಿಪಲ್ ಅಂದರೆ ಶರಣಾಗತಿಯೇ ಪ್ರಿನ್ಸಿಪಲ್, ಭಕ್ತಿಯಿಂದ ಕೂಡಿದ ಶರಣಾಗತಿ. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಕ್ಲಾರಿಟಿ ಕೊಡುತ್ತೆ. ಇಷ್ಟೇ ಒಂದು ಕ್ವಶನ್ ಕೇಳ್ತೇನೆ, ಮನೆಯಲ್ಲಿ ಫಂಕ್ಷನ್ ಆಗ್ತಾ ಇದೆ, ಮಕ್ಕಳು ಹೆಂಡತಿಯೋ ಗಂಡನೋ ಇರಬೇಕಾದವರು ಎಲ್ಲ ಊರಿಗೆ ಹೋಗಿದ್ದಾರೆ, ಸಡನ್ ಆಗಿ ಸ್ವಾಮಿ ಹೇಳಿದ್ರು ನಿಮ್ಮ ಮನೆ ಭಿಕ್ಷಾ ನಡಬೇಡಿ ಬಂದ್ಬಿಡ್ತಾ ಇದ್ದೀವಿ ಅಂದ್ರು ಅಂದ್ಕೊಳ್ಳಿ, ನಿಮ್ಮ ಮೇಲೆ ಬಡ ಪ್ರೀತಿ ಸ್ವಾಮಿಗೆ ಹೇಳ್ಬಿಟ್ರು ನಡಬರ್ತಾ ಇದ್ದೀವಿ ಅಂತ, ಬೇಡ ಅಂತೀರ ನಮ್ಮವರಿಲ್ಲ ಅಂತ ಎದ್ದು ಬಿದ್ದು ಮಾಡಿಬಿಡ್ತೀರ. ಆ ಮಾಡೋ ಕಾಲಕ್ಕೆ, ಆ ದೇವ್ರ ಪೂಜಾ ನೋಡೋ ಕಾಲಕ್ಕೆ, ಎಲ್ಲ ಕಾಲಕ್ಕೂ ನಿಮ್ಮ ಮನಸ್ಸಿನಲ್ಲಿ ವಿಥೌಟ್ ಯುವರ್ ಟ್ರಯಲ್ ಮನಸ್ಸು ನೆನೀತಾ ಇರುತ್ತೆ. ಛೇ, ಈ ಕಾಲಕ್ಕೆ ಇವರಿದ್ದು ಚೆನ್ನಾಗಿರ್ತಾ ಇತ್ತು, ಇವರಿದ್ದು ಚೆನ್ನಾಗಿರ್ತಾ ಇತ್ತು ಅಂತ ಫೀಲ್ ಆಗ್ತಿರಲ್ವ? ಪ್ರೀತಿ. ಹೌದಾ? ಹಾಗೆ ದೇವರ ಕುರಿತು ಎಂದಾದರೂ ಫೀಲ್ ಆಗಿದ್ದೀರಾ? ಇಲ್ಲ. ಅದಕ್ಕೆ ಅಂದರು ಜಯತೀರ್ಥರು ಎಲ್ಲಿಗೆ ಹೋದರು ಅಂದರೆ ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅನಂತ ಗುಣಾಧಿಕ ಅಂದರು. ಅಂದರೆ ನಮ್ಮ ವಸ್ತುಗಳು ನಾವು ನಮ್ಮವರಕ್ಕಿಂತ, ನಮ್ಮವರು ಆದ್ಮೇಲೆ ನಾವು, ನಮಗಿಂತ ಪ್ರೀತಿ ದೇವರ ಮೇಲೆ ಜಾಸ್ತಿ ಇರಬೇಕು. ನಮಗೆ ನಮ್ಮ ಹೆಂಡತಿ ಮಕ್ಕಳ ಮೇಲೆ ಇರುವಷ್ಟು ಪ್ರೀತಿಗಿಂತ ಬಹಳ ಕಡಿಮೆ ಲೆವೆಲಲ್ಲಿ ದೇವರಲ್ಲಿ ಇಟ್ಕೊಂಡಿದ್ದೀವಿ. ಇಟ್ ಈಸ್ ಫ್ಯಾಕ್ಟ್. ಇಟ್ ಈಸ್ ದೇವರ ಮೇಲೆ ಪ್ರೀತಿಯೇ ಬೆಳೆದಿಲ್ಲ. ನಾವು ಭಕ್ತಿ ಭಕ್ತಿ ಅನ್ನೋದಕ್ಕೊಂದು ಪಟ್ಟಿ ಹಾಕ್ಬಿಟ್ಟು ನಾವು ತಿರುಗಾಡ್ತಾ ಇದೀವಿ, ಅದನ್ನು ತಿರುಗಾಡಿಸ್ತಾ ಇದೀವಿ. ಅಲ್ಲಿವರೆಗೂ ನಾವು ಹೋದ್ರೆ ನಾವು ಇಲ್ಲಾಕಿರ್ತೀವಿ ಅಂತ. ಹೆಂಡತಿ ಮಕ್ಕಳಲ್ಲೇ ದೇವರ ನೋಡೋದು ರೊಟ್ಟಿ ಬಂದಿದ್ರೆ ಚಿಪ್ಪಗಿರಿಗೆ ಎಂದೋ ಹೋಗಿ ಬಿಡುತ್ತಾ ಇದ್ವಿ ನಾವು, ಇಷ್ಟು ಲೇಟ್ ಆಗಿ ಬರಲ್ಲ. ಆದ್ರಿಂದ ನಾವು ಬರೇ ವ್ಯಕ್ತಿಗಳನ್ನ ನೋಡುವಷ್ಟೇ ಹೊರತು ವ್ಯಕ್ತಿ ಒಳಗೆ ದೇವರನ್ನು ನೋಡೋ ಹಂತಕ್ಕೆ ನಾವಿನ್ನ ಬಂದಿಲ್ಲ. ಹೌದಾ? ಆದ್ರಿಂದ ದೇವರ ಮೇಲೆ ಪ್ರೀತಿ ಬೆಳೆಯೋದೇ ಭಕ್ತಿ. ಅದು ಹೇಗೆ ಬೆಳೆಯುತ್ತೆ? ಭಕ್ತಿ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ? ಸರಿ. ಪಕ್ಕ ಮನೆಯವರಿದ್ದಾರೆ, 5,000 ಕೋಟಿ ಆಸ್ತಿ, 50 ಕಾರು, 15 ಭಾಷೆ ಬರುತ್ತೆ, ಎಲ್ಲ ಇದೆ, ಬಹಳ ಚೆನ್ನಾಗಿದ್ದಾರೆ. ಹಾಗೆ ಈಗ ಕೊನೆಗಳೇನಂತೀವಿ ನಾವು? ಸೋ ವಾಟ್ ಅಲ್ವಾ? ವಾಟ್ ಎವರ್ ಹಿ ಮೇ ಬಿ, ಸೋ ವಾಟ್, ನನಗೇನು ಅಂತ ಅಲ್ವಾ? ಚಿಕ್ಕ ದೃಷ್ಟಾಂತ ಕೊಡ್ತೇನೆ ಹೇಳಿ. ಅಲ್ಲಿಗೆ ಬಂದೆ, ಅಲ್ಲಿಗೆ ಬರ್ತಾ ಇದೆ. ಚಿಕ್ಕ ದೃಷ್ಟಾಂತ ಕೊಡ್ತೇನೆ, ಅದು ನನಗೆ ಹಿಡಿಸಿತ್ತು. ಮಗು ಹುಟ್ಟಿದೆ, ಫಸ್ಟ್ ಡೇ ಬೇಬಿ, ಅದಕ್ಕೆ ತಾಯಿ ಮೇಲೆ ಪ್ರೀತಿ ಇರುತ್ತಾ ಅಲ್ವಾ? ಯಾರನ್ನು ಗೊತ್ತಿಲ್ಲ, ಎಲ್ಲ ಗ್ರೀಕ್ ಆ್ಯಂಡ್ ಲ್ಯಾಟಿನ್, ಅದಕ್ಕೆ ಎಲ್ಲರೂ ಮುತ್ತು ಕೊಡ್ತಾರೆ, ಎಲ್ಲರ ಹತ್ರ ಕಟ್ತಾರೆ, ಎಲ್ಲರೂ ಮಾಡ್ತಾರೆ, ಯಾರು ಏನೋ ನೋಡ್ತಾ ಇರುತ್ತೆ, ಜಸ್ಟ್ ಅಬ್ಸರ್ವೇಷನ್. ಆದರೆ ವಿತೌಟ್ ಎನಿ ಕೋಚಿಂಗ್, ಇವಳಮ್ಮ ಅಂತ ಕೋಚಿಂಗ್ ಇಲ್ಲದೇನೆ ವಿತಿನ್ 2 ಡೇಸ್, ಇಲ್ಲ 1 ಡೇನೆ ಸಾಕದಕ್ಕೆ, ಮೀ ಬೈ ಮಿಯರ್ ಅಬ್ಸರ್ವೇಷನ್, ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅದಕ್ಕೆ ಇದು ಅಮ್ಮ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ಅಮ್ಮ ಅಂತ ಗೊತ್ತಾಗ್ಬಿಡುತ್ತೆ, ಯಾರು ಹೇಳ್ಕೊಡಲ್ಲ. ಮತ್ತೆ ಎಲ್ಲರೂ ಪ್ರೀತಿ ಮಾಡೋರೇ, ಆದರೆ ಎಲ್ಲರೂ ಮಾಡುವ ಪ್ರೀತಿಯನ್ನ ಇನ್ಡೆಪ್ತ್ ಅಬ್ಸರ್ವ್ ಮಾಡ್ತಾ ಇರುತ್ತದು. ಅಬ್ಸರ್ವ್ ಮಾಡೋ ಕಾಲಕ್ಕೆ ಈ ವ್ಯಕ್ತಿ ಮಾಡುವ ಪ್ರೀತಿ ಜಾಸ್ತಿ ಅಂತ ಗೊತ್ತಾಗುತ್ತೆ, ಅದಕ್ಕೆ ಅಭಿಮಾನ ಬರುತ್ತೆ. ಅದಕ್ಕೆ ಅಮ್ಮ ಅಂತ ಶಬ್ದ ಇರಲ್ಲ. ಒಂದೇ ಅಲ್ಲ, ವಿತಿನ್ ಫ್ಯಾಕ್ಟರ್ ಆಫ್ 2-3 ಡೇಸ್, 2-3 ದಿವಸದಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ತಿಂಗಳುಗಳೇನು ಬೇಕಾಗಿಲ್ಲ, ತಿಂಗಳಿಗೇನು ಬೇಕಾಗಿಲ್ಲ. ಅದೇ ತೋರಿಸುತ್ತಾರ, ಇದು ನನ್ನ ಮೇಲೆ ಹೆಚ್ಚು ಅಭಿಮಾನ ತೋರಿಸ್ತಾ ಇದ್ದಾರೆ, ಅದು ಅಮ್ಮ ಅಂತ ಯಾರು ಹೇಳ್ಕೊಡಲ್ಲ, ಅದು ಹೇಳಲ್ಲ. ಆದರೆ ಯಾರು ಪಕ್ಕಕ್ಕೆ ಹೋದ್ರೂ ಅಳಲ್ಲ, ಯಾರು ಪಕ್ಕಕ್ಕೆ ಹೋದ್ರೂ ಅಳಲ್ಲ, ಅಮ್ಮ ಸರಿದ್ರೆ ಅಳ್ಲಿಕ್ಕೆ ಶುರು ಮಾಡುತ್ತೆ. ಯಾವಾಗಾದರೆ ಕೂಸು ಅಮ್ಮ ಸರಿದ ಕೂಡಲೇ ಅಳ್ಲಿಕ್ಕೆ ಶುರು ಮಾಡುತ್ತೋ ಅದಕ್ಕೆ ಜ್ಞಾನ ಬಂದಿದೆ ಅಂತ ಅರ್ಥ. ಯಾವಾಗಿಂದ ಶುರು ಮಾಡುತ್ತೆ ಅಳೋದು? ವಿತಿನ್ ಎ ಫ್ಯೂ ಡೇಸ್. ಅಂದರೆ ಈಗ ಫಾರ್ಮುಲಾ ಗೊತ್ತಾಗ್ತಾ ಇದೆ. ಏನದು ಅಂದರೆ, ದೇವರ ಮೇಲೆ ಪ್ರೀತಿ ನಮಗೆ ಬರಬೇಕಾದರೆ ದೇವರು ನಮಗೆ ಸತತ ಮಾಡುವ ಉಪಕಾರವನ್ನ ನಾವು ಅಬ್ಸರ್ವ್ ಮಾಡಬೇಕು. ದಿನಾಗ್ಲೂ ದೇವರು ನಮಗೆ ಎಷ್ಟು ಮಾಡುತ್ತಾ ಇದ್ದಾನೆ. ಅದಕ್ಕೆ ಅಂದ್ರು ಸಕಲೇಂದ್ರಿಯ ವ್ಯಾಪಾರ ನೀ ಮಾಡಿಸ್ತಾ ಇದೀಯಾ ಅಂತ ಚಿಂತನೆ ಮಾಡ್ತಾ ಪ್ರಾಕ್ಟಿಕಲ್ ಮಾಡ್ತಾ ಬಂದರೆ ಯಪ್ಪ ಇಷ್ಟು ಮಾಡ್ತಾ ಇದೆಯಲ್ಲೋ, ಇಷ್ಟು ಮಾಡ್ತಾ ಇದೆಯಲ್ಲೋ, ಯಾರೂ ಮಾಡಲ್ಲ ಈ ಥರ, ನೀ ಮಾಡ್ತಾ ಇದೆಯಲ್ಲೋ ಅಂತವನ ಮೇಲೆ ಪ್ರೀತಿ ಬರಲಿಕ್ಕೆ ಸಾಧ್ಯ. ಅಂತ ಪ್ರೀತಿ ಉಕ್ಕಿ ಹರಿಯುತ್ತೆ. ನಾನೇ ಒಂದು ವೇಳೆ ನಿನ್ನ ಪೊಸಿಷನ್ ಇಲ್ಲಿದ್ರೆ ನನ್ನನ್ನ ನಾನು ಇಷ್ಟು ಪ್ರೀತಿ ಮಾಡ್ತಿದ್ದಿಲ್ಲ. ನೀನಾದ್ದರಿಂದ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾ ಇದ್ದೀಯ ಅನ್ನೋದು ಬರುತ್ತೆ. ಅದಕ್ಕೆ ಹೇಳ್ತಾರೆ, ಇಷ್ಟು ದಯ ಮಾಡಿದುದೇ ಅತಿ ಸೋಜಿಗ ಪ್ರೇಷ್ಠದಾಯಕನೇ ಈ ಭ್ರಷ್ಟ ಮಾನವನಲ್ಲಿ, ಇಷ್ಟು ದಯ ಮಾಡಿದುದೇ ಅತಿ ಸೋಜಿಗ ಅಂದ್ರು. ಈ ಇಂಗ್ಲಿಷಲ್ಲಿ ಒಂದು ವರ್ಬ್ ಇದೆ, ವರ್ ಅಂತ, ವರ್ ಅಂತ, ದೇ ವರ್ ಅಂತ ಬರುತ್ತೆ. ಅದಲ್ಲದೆ ಐ ವರ್ ಅಂತ ಬರುತ್ತಾ? ಬರಲ್ವಾ? ಬರುತ್ತೆ. ಎಲ್ಲಿ ಬರುತ್ತೆ? ಇಂಪಾಸಿಬಲ್ ಥಿಂಗ್ಸ್ ಇದ್ರೆ, ಇಫ್ ಎಟ್ ಆಲ್ ನಾನ್ ಪ್ರೈಮ್ ಮಿನಿಸ್ಟರ್ ಆದರೆ ಅಂಬೋದಾದ್ರೆ ಬರುತ್ತೆ. ಇಫ್ ಐ ವರ್ ದ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಇವನ್ ಆಗಲ್ಲ ಅಂತ ಅರ್ಥ. ಆ ವರ್ ಅಂತ ಹಾಕಿದ್ದಾನೆ ಅಂದ್ರೆ ನಾ ಜನ್ಮದಲ್ಲಿ ಆಗಲ್ಲ, ಒಂದ್ ವೇಳೆ ನಾ ಪ್ರೈಮ್ ಮಿನಿಸ್ಟರ್ ಆದರೆ ಅಂತ ಅರ್ಥ. ಅದು ಇಲ್ಲಿ ಹೇಳ್ತಾ ಇದ್ದಾರೆ ಏನು, ನಾನೇ ಒಂದು ವೇಳೆ ಇಫ್ ಐ ವರ್ ದ ಗಾಡ್ ಐ ವಿಲ್ ನೆವರ್ ಡೂ ದಿಸ್ ಮಚ್ ಹೆಲ್ಪ್ ಟು ಮೀ. ನನಗೂ ನಾನಿಷ್ಟು ಉಪಕಾರ ಮಾಡ್ಕೊಳ್ಲಿಕ್ಕಾಗಲ್ವ, ನನ್ನ ಕುರಿತು ನಾನಿಷ್ಟು ಕೇರ್ ತಗೊಳ್ಲಿಕ್ಕಾಗಲ್ವ, ನೀನೆಷ್ಟು ಕೇರ್ ತಗೊಂತ ಇದೀಯಪ್ಪ ಅಂದ್ರೆ ಭಕ್ತಿ ಬರಲಿಕ್ಕೆ ಒಂದೇ ಕಾರಣ, ಇನ್ನೇನೋ ಬೇಕಾಗಿಲ್ಲ. ನೋಡಿ ಮನಸ್ಸು ಕರಗ್ತಾ ಇದೆಯಾ? ಕರಗ ಹೋಗುತ್ತೆ. ಹಾಗಾದರೆ ಆ ಭಗವಂತ ಸದಾ ಉಪಕಾರ ಮಾಡೋದನ್ನ ಮನೋನೇತ್ರದಿಂದ ನೋಡಿ 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 ಆನಂದ ಪಡುವ ಒಳಗೆ ಕೂತವರ ಸ್ಥಿತಿ ಏನು, ಒಳಗೆ ಕೂತವರ ಸ್ಥಿತಿ ಏನು, ಆನಂದ ಪಡ್ತಿರ್ತಾರೆ ಆ ಭಗವಂತನ ಉಪಕಾರವನ್ನ ನೆನೆದು ನೆನೆದು ನೆನೆದು. ಅವನಲ್ಲಿ ಪ್ರೀತಿ ಬರುವುದೇ ರಾಜಮಾರ್ಗ, ಅದು ಬಿಟ್ಟರೆ ಬೇರೊಂದಿಲ್ಲ. ಇದು ಆಚಾರ್ಯ ಕ್ಲಿಯರ್ ಕಟ್ ಆಗಿ ಹೇಳಿದ್ದು, ಕ್ಲಿಯರ್ ಕಟ್ ಆಗಿ ಹೇಳಿದ್ದು. ಭಕ್ತಿ ಬೇಕಾ? ಭಗವಂತ ನಮಗೆ ಮಾಡುವ ಉಪಕಾರವನ್ನ ಸದಾ ನೆನಪಿಗೆ ತಂದುಕೊಳ್ಳೋದೇ ರಾಜಮಾರ್ಗ, ಅದರಿಂದ ಭಕ್ತಿ ಬರುತ್ತೆ. ಆ ಭಕ್ತಿಯಿಂದ ನಾವು ಅವನನ್ನ ಎಷ್ಟು ಮಾಡ್ತಾ ಇದೆಯೋ ಅಂತ ಮೈ ಮರೆತು ನೆನೆದಾಗ ಅವನ ವಶನಾಗ್ತಾನೆ. ಹೌದಾ, ನನ್ನ ನಡೀತಾ ಇದೆಯೇನೋ, ನಿಂಗೆ ನಂಗೆ ಬೇಕೇನೋ ಅಂತ ಅವನು ಬರ್ತಾನೆ. ಈ ರೀತಿಯಾಗಿ ಭಕ್ತಿಯಿಂದ ಪ್ರೀತಿ, ಅವನ ಉಪಕಾರದ ಸ್ಮರಣಾಪೂರ್ವಕವಾದ ಪ್ರೀತಿ, ಆ ಪ್ರೀತಿಯಿಂದ ಭಗವಂತ ನಮಗೆ ವಶನಾಗಲಿಕ್ಕೆ ಸಾಧ್ಯ. ಅದೇ ಶ್ರವಣ ಮನನಗಳಿಂದ ಅಂದ್ರೆ ಶಾಸ್ತ್ರಜ್ಞಾನ ಪೂರ್ವಕವಾಗಿ ದೇವರು ನಮಗೆಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಫಸ್ಟ್ ಅದು ಬರಬೇಕು, ಉಪಕಾರ ಸ್ಮರಣೆ. ನೆಕ್ಸ್ಟ್ ಯಾವುದು? ಆ ಮಗುವಿಗೆ ಅಮ್ಮನ ಪರಿಚಯ ಆಗಿದೆಯಲ್ವಾ? ಬೆಳೆದು ಬೆಳೆದ ಮೇಲೆ ಸ್ಕೂಲ್ಗೆ ಹೋಯಿತು. ಆ ಪಕ್ಕ ಹುಡುಗರು ಬಂದಿದ್ರು, ಪಕ್ಕ ಹುಡುಗರು ಬಂದಿದ್ರು, ಅವ್ರು ಅನ್ಕೊಂತಾ ಇದ್ರು, ಏ ನಮ್ಮಮ್ಮ ಬಿ ಎ. ಈ ಪಕ್ಕ ಹುಡುಗರು ಹೇಳಿದ್ರು, ಇನ್ನೊಬ್ಬ ಹೇಳಿದ್ರು, ನಮ್ಮಮ್ಮ ಎಂ ಎ, ಎಂ ಎ. ಹಲೋ, ಇದಕ್ಕೆ ಏನೋ ಗೊತ್ತಾಗಿಲ್ಲ. ನಮ್ಮಮ್ಮೇನು ಗೊತ್ತಿಲ್ಲ, ಪಾಪ ತಿಳ್ಕೊಂಡಿದ್ದಿಲ್ಲ. ಅದಕ್ಕೆ ಯಾರನ್ನ ಕೇಳಬೇಕು? ಅವರಮ್ಮನ ಕೇಳಿತು. ಅವರಮ್ಮ ಎಂ ಎ ಅಂತೆ, ಇವರು ಬಿ ಎ ಅಂತೆ, ನೀನೇನು? ನಾನು ಪಿ ಹೆಚ್ ಡಿ. ಇವರು ಬಿ ಎ, ಬಿ ಎಕ್ಕಿಂತ ಜಾಸ್ತಿ ಎಂ ಎ, ಎಂ ಎಕ್ಕಿಂತ ಜಾಸ್ತಿ ಬಿ ಹೆಚ್ ಡಿ. ಅಮ್ಮನ ಮೂಲಕವೇ ರಿಯಾಲಿಟಿ ತಿಳ್ಕೊಂಡ ಮೇಲೆ ನನಗಿಷ್ಟು ಉಪಕಾರ ಮಾಡುತ್ತಾಳೆ, ಇಷ್ಟು ದೊಡ್ಡವಳ ಅಂತ ತಿಳಿದಾಗ ಅದು ಮಹಾತ್ಮ ಜ್ಞಾನ. ಅದಕ್ಕಂದ್ರು ಆಚಾರ ಪಂಕ್ತಿ ಬಹಳ ಟಚ್ ಕೊಡುತ್ತೆ. ಮಹಾತ್ಮ್ಯ ಜ್ಞಾನ ಪೂರ್ವಕಸ್ತು, ಅಲ್ಲೇ ಮಹಾತ್ಮ್ಯ ಜ್ಞಾನ ಮೇವ ಅಂದಿಲ್ಲ ಭಕ್ತಿ ಅಂದಿಲ್ಲ, ಮಹಾತ್ಮ್ಯ ಜ್ಞಾನವೇ ಭಕ್ತಿ ಅಂದಿಲ್ಲ, ಮಹಾತ್ಮ ಜ್ಞಾನ ಪೂರ್ವಕವಾಗಿ ನಮಗೆ ಹುಟ್ಟಿದ ಪ್ರೀತಿಯೇ ಭಕ್ತಿ. ಹೌದಾ? ಆದ್ದರಿಂದ ಭಗವಂತನಲ್ಲಿ ಯಾರಿಗಾದರೆ ಈ ರೀತಿಯಾಗಿರತಕ್ಕಂಥ ಭಕ್ತಿ ಇರುತ್ತೋ ಅವಾಗ ದೇವ ಇವನ ವಶನಾಗ್ತಾನೆ. ದೇವ ಇವನ ವಶನಾದರೆ ಇಂದ್ರಿಯಗಳೆಲ್ಲ ಅವನ ಕಡೆಗೆ ಹೋಗಿಬಿಡುತ್ತೆ. ಅಪ್ರಯತ್ನವಾಗಿ ಇದು ಕೃಷ್ಣ ಹೇಳಿಕೊಟ್ಟ ಇಂದ್ರಿಯ ಜಯ. ಅವರನ್ನ ಜಿತೇಂದ್ರಿಯರು ಅಂತ ಕರೀತಾರೆ. ಈ ಪ್ರಶ್ನೆ ಚೆನ್ನಾಗಿ ಗೊತ್ತಾಯ್ತಾ? ಮಗುವಿಗೆ ಅಮ್ಮ ಕಾಣ್ತಾಳೆ, ನಮಗೆ ದೇವರು ಕಾಣಿಸಲ್ಲ. ಭಕ್ತಿ ಹೇಗೆ ಮಾಡಬೇಕು, ಉಪಕಾರ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ವ್ಯಾಸರಾಯರು ಉತ್ತರ ಕೊಟ್ರು, ಪಿಶಾಚ ದೃಷ್ಟಾಂತ ಕೊಟ್ರು. ಏನದು ಚಿಕ್ಕ ದೃಷ್ಟಾಂತ? ನಿಮ್ಮ ಪಕ್ಕ ಮನೆಯವರೇ ಬಹಳ ಕ್ಲೋಸ್, ಎಷ್ಟೋ ವರ್ಷಗಳಿಂದ. ಇವತ್ತು ಬೆಳಿಗ್ಗೆ ಹೋದ್ರಿ, ದಿನಾಗೂ ನಿಮ್ಗೆ ಮಾತಾಡ್ಸಿದ್ರೆ ಅವ್ರಿಗೂ ನಿಮ್ಗೆ ಆಗಲ್ಲ, ನಿಮಗೂ ಆಗಲ್ಲ, ಮಾತಾಡಿಸಲೇಬೇಕು. ಬೆಳಿಗ್ಗೆ ಕೂಡ ಮಾತಾಡ್ಸಿದ ಮೇಲೆ ಮತ್ತು ಆಚಮನ. ಇವತ್ತು ಹೋದ್ರಿ, ಹೋದ್ಕೊಳ್ಳಿ, ಏನ್ರಿ ಅಂದ್ರಿ. ಅವ್ರಂದ್ರು, ಯಾರು ನೀನು ಅಂದ್ರು? ಏನಂದ್ರು? ನೀನ್ಯಾರು ಅಂದ್ರು. ನಿಮಗೆ ಶಾಕ್, ಇದೇನು ಇದು, ಇಷ್ಟು ವರ್ಷ ಪರಿಚಯ ಇದ್ದು ಇವ್ರು ಯಾಕೆ ಹೀಗಂದ್ರು? ಪಕ್ಕದಲ್ಲಿದ್ದವ್ರು ಹೇಳಿದರು, ನಿನ್ನೆ ರಾತ್ರಿಯಿಂದ ಹೀಗೆ ಹೇಳ್ತಾ ಇದ್ದಾರೆ ಎಲ್ಲರೂ, ಯಾರು ನೋಡಿದ್ರು ನೀನ್ಯಾರು ಅಂತ ಇದ್ದಾರೆ. ಏನಾಯಿತು? ದೆವ್ವ ಬಡಿದಿದೆ. ಕನ್ಫರ್ಮೇಶನ್ ಹೇಗೆ? ದೆವ್ವ ಬಡಿದಿದೆ ಅಂತ ಹೇಳಿ. ಅದಕ್ಕಂದ್ರು, ಇವರು ಲೋಟ ಎತ್ತಲಿಕ್ಕಾಗಲ್ಲ, ಬಂಡೆಗಲ್ಲ ಎತ್ತಾ ಇದ್ದಾರೆ ನೋಡ್ರಿ. ಅವ್ರಿಗೊಂದು ಲೋಟ ಎತ್ತೋ ಕಾಲಕ್ಕೆ ಕೈ ಶೇಕ್ ಆಗ್ತಾ ಇದೆ. ಅದೇ ಹಿಡ್ಕೊಳ್ಳಿಕ್ಕಾಗಲ್ಲ, ಪಕ್ಕದವ್ರು ಹಿಡ್ಕೋಬೇಕು. ಅಂತಹದು ಬಂಡೆಗಳು ಹತ್ತ ದೆವ್ವ ಹಿಡ್ದಿದೆ, ಕನ್ಫರ್ಮ್ ಆಗ್ತಾ ಇದೆ. ದೆವ್ವದ ಚೇಷ್ಟೆ ಗೊತ್ತಾಗ್ತಾ ಇದೆ. ಗೊತ್ತಾಯ್ತು ನಿಮಗೆ? ನಿಮ್ಮ ಪಾಣಿ ಮನೆ ಬಂದ್ರೆ ಯಾಕಪ್ಪ ಈ ಉಸಿರು ಅಂತ. ಆ ವ್ಯಕ್ತಿ, ದೆವ್ವ ಹಿಡಿದ ವ್ಯಕ್ತಿ ನಿಮ್ಮ ಹಿಂದೆ ಬಂದ, ನೀವು ಮನೆಯಲ್ಲಿ ಕೂತ್ಕೊಂಡು ಕೊಳ್ಳೆ ಚೇರಲ್ಲಿ ಕೂತ, ಶುರು ಮಾಡ್ದ, ಏನ್ ಚೆನ್ನಾಗಿದ್ದೀರಾ ಅಂತ. ಆವಾಗ ನಿಮ್ಮ ಮನಸ್ಸು ಎಲ್ಲಿರುತ್ತೆ? ದೆವ್ವದ ಮೇಲೆ ಇರುತ್ತ? ಅವಾಗ ಕೇಳಿದ್ರು, ದೆವ್ವ ಕಾಣಿಸಲ್ಲ, ದೆವ್ವದ ಮೇಲೆ ಮನಸ್ಸು ಹೇಗೆ ಹೋಯ್ತು? ಅದರ ಚೇಷ್ಟೆಯಿಂದ, ಚೇಷ್ಟ ಪ್ರವೃತ್ತಿಯಿಂದ. ಹಾಗೆ ಜೀವರಾಶಿಗಳೆಲ್ಲ ಅಸ್ವತಂತ್ರ. ದೇವರಿದ್ರೆ ಚೇಷ್ಟೆ ಮಾಡುತ್ತಾರೆ, ಇಲ್ಲದಿದ್ರೆ ಇಲ್ಲ ಅಂತ ತಿಳಿದ ಮೇಲೆ, ಶಾಸ್ತ್ರದ ಮೂಲಕ ಕನ್ಫರ್ಮ್ ಆಗಿ ಗೊತ್ತಾದ ಮೇಲೆ ಎಲ್ಲರ ನೋಡಿದ ಕೂಡ ಚೇಷ್ಟೆ ಮಾಡ್ತಾ ಇದ್ದಾರೆ. ಚೇಷ್ಟೆ ಇಲ್ಲದಿದ್ದಾಗ ಫೋನ್ ಬರ್ತಾ ಇದೆ. ಏನು ಚೇಷ್ಟೆ? ನಿಂತವರಿಂದ ಫೋನ್ ಬರ್ತಾ ಇದೆ, ಕೃಷ್ಣಾರ್ಪಣ ಆದರು ಅಂತೇಳಿ. ಆ ಚೇಷ್ಟೆ ಇಲ್ಲದಿದ್ದಾಗ ಹೇಗಿರ್ತಾರೆ ಗೊತ್ತಾಗ್ತಾ ಇದೆ, ಚೇಷ್ಟೆ ಇದ್ದಾಗ ಹೇಗೆ, ಅವನೊಬ್ಬನಿದ್ದರೆ ಚೇಷ್ಟೆ ಇರುತ್ತೆ ಅಂತ ಕನ್ಫರ್ಮ್ ಆಗುತ್ತಲ್ಲ. ಆವಾಗ ಆ ದೃಷ್ಟಿ ಬೆಳಕೋಬ್ಬ, ಆ ದೃಷ್ಟಿ ಬೆಳೆಸಬೇಕೆಂಬ ಸೀರಿಯಸ್ನೆಸ್ ಇದ್ದವನಿಗೆ ಕಂಡ ಕಂಡಲ್ಲಿ ವಿಶ್ವರೂಪ ಕಂಬೂರು. ಎಲ್ಲ ಕಡೆ ಅವನನ್ನೇ ನೋಡುತ್ತಾ ಹೊಡ್ತಾರೆ. ಯಾರು ಕದಲಿದ್ರು ಇಲ್ಲ, ನೀ ಕದಲಿಸಿದ್ದಕ್ಕೆ ಕದಲ್ತಾ ಇದ್ದಾರೆ. ನೀ ಈ ಥರ ನೋಟ ಶುರುವಾಗುತ್ತೆ. ಸದ್ಯಕ್ಕೆ ನಮ್ಗಿನ್ನ ಶುರುವಾಗಿಲ್ಲ, ಆ ನೋಟ ಶುರುವಾಗಬೇಕು. ಅದನ್ನೇ ಹೇಳುತ್ತಾರೆ, ಏಕಾಂತ ಭಕ್ತರು ಗೋವಿಂದೆ, ಇವನೇ ಎಲ್ಲರನ್ನ ಎಲ್ಲ ಕೆಲಸ ಮಾಡಿಸಿ ಎಲ್ಲರಿಗೂ ಆಧಾರನಾದವ ಅಂತ ಜ್ಞಾನ. ನೆಕ್ಸ್ಟ್ ಅಪ್ಲಿಕೇಶನ್, ಸರ್ವತ್ರ ತದೀಕ್ಷಣ, ಎಲ್ಲ ಕಡೆ ಅವನ ನೋಟ ಬೆಳೆಸಿಕೊಳ್ಳೋದೇನದಲ್ಲ, ಇದೇ ಪ್ರಧಾನ ಸಾಧನ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ವಿಷಯೇಷು ಅಪ್ರವೃತ್ತಿರ್ಭವತಿ ಇತ್ಯರ್ಥ. ಇನ್ನೊಂದು ಚಿಕ್ಕ ದೃಷ್ಟಾಂತ ಕೊಡ್ತೇನೆ. ದೊಡ್ಡ ಮ್ಯಾಗ್ನೆಟ್ ಇದೆ, ಪವರ್ಫುಲ್ ಮ್ಯಾಗ್ನೆಟ್, ಯಾವ ಟ್ರಾನ್ಸ್ಫಾರ್ಮರ್ ಮ್ಯಾಗ್ನೆಟ್ ಅದಲ್ಲ, ಆ ಮ್ಯಾಗ್ನೆಟ್ ಇದಪ್ಪ. ಅದರ ಮುಂದೆ ಒಂದು ಕಡ್ಡಿ, ಐರನ್ ರಾಡ್ ಇದೆ. ಹೇಗಿರ್ಬೇಕು? ಫಟ್ ಅಂತ ಹೋಗಿ ಕಚ್ಕೊಬೇಕು ಅದಕ್ಕೆ. ಹೌದಾ? ಕಚ್ಕೊಳ್ತಾನೇ ಇಲ್ಲ. ಇಟ್ಟಿದ್ದಾರೆ, ರಾಡ್ ಇದೆ, ಬಟ್ ಇಟ್ ಇಸ್ ನಾಟ್ ಗೋಯಿಂಗ್. ರೇಂಜ್ ಅಲ್ಲಿದೆ, ರೇಂಜ್ ಅಲ್ಲಿದೆ, ಇಲ್ಲ ಅಲ್ಲ ಮ್ಯಾಗ್ನೆಟಿಕ್ ಇಲ್ಲ, ರಾಡ್ಗೂ ಇಲ್ಲ. ಇಲ್ಲ ವಿತ್ ಇನ್ ಡಿಸ್ಟೆನ್ಸ್ ಇದೆ. ಒಳ್ಳೆ ಪವರ್ಫುಲ್ ಮ್ಯಾಗ್ನೆಟ್ ಇದೆ, ರಾಡ್ ಇದೆ, ವಿತ್ ಇನ್ ರೇಂಜ್ ಇದೆ, ಹತ್ತಿರ ಹೋಗ್ತಾ ಇಲ್ಲ. ಅಲ್ಲ ಆ ರಾಡು ಮ್ಯಾಗ್ನೆಟ್ ಅಲ್ಲ, ವಿತ್ ಇನ್ ರೇಂಜ್ ಇದೆ. ದಾಸರ ಹಿಡಿದಂಗೆ ಅವರು ಇಂಜಿನಿಯರ್, ಇನ್ಸುಲೇಷನ್ ಇಲ್ಲ, ಇಲ್ಲ ಮ್ಯಾಗ್ನೆಟ್ ಪರ್ಫೆಕ್ಟ್ ಆಗಿದೆ, ಏನ್ ಮಣ್ಣ ಅಂಟ್ಕೊಂಡಿಲ್ಲ. ಮ್ಯಾಗ್ನೆಟ್ ಆಗಿ ಭಗವಂತ ಆಗಿದೆ ಸದ್ಯಕ್ಕೆ, ರಾಡು ಮ್ಯಾಗ್ನೆಟೇ, ನೀವು ಭಗವಂತನ ತರಬೇಡ್ರಿ. ಇಲ್ಲ ಇನ್ಸುಲೇಷನ್ ಇಲ್ಲ, ಇಲ್ಲ ಬಂದ್ಬಿಡುತ್ತೆ ಕಬ್ಬಿಣ. ಕಬ್ಬಿಣದ ರಾಡಲ್ಲಮ್ಮ, ರಾಡೆಮ್ಮ ಕಬ್ಬಿಣದ ರಾಡೆ. ಇವ ನೋಡೋಣವಾ, ಏನಿಲ್ಲ, ಯಾರೋ ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ, ಹಗ್ಗದಿಂದ ಬಲವಾಗಿ ಕಟ್ಟಿ ಹಾಕಿದ್ದಾರೆ ಆ ರಾಡ್ನ, ಅದಕ್ಕೆ ಹೋಗ್ತಾ ಇಲ್ಲ. ರಾಡಿಗೆ ನ್ಯಾಚುರಲ್ ಫಿನಾಮಿನನ್ ಏನು, ಮ್ಯಾಗ್ನೆಟ್ ಹತ್ರ ಹೋಗ್ಬಿಡ್ಬೇಕು. ಅಡ್ಡಿ ಯಾವುದು ಮಾಡ್ತಾ ಇದೆ, ಈ ಹಗ್ಗ, ಹಗ್ಗ ಕಟ್ಟಿದ್ರೆ ಮ್ಯಾಗ್ನೆಟ್ ಎಳೆಯೋ ಕೆಲಸ ಮಾಡ್ತಾನೆ ಇದೆ, ಅದನ್ನ ಬಿಟ್ಟಿಲ್ಲ. ಬಂಧಕ ಇದೆ, ಜೀವ ಕಟ್ಟಿದ್ದಾರೆ, ದೇವರ ಹತ್ರ ಹೋಗ್ತಾ ಇಲ್ಲ. ಅದಕ್ಕೆ ದೇವರ ಶರಣಾಗತರಾದರೆ ದೇವರು ಏನು ಮಾಡ್ತಾನೆ ಅಂದರೆ, ಅವನೇ ಮ್ಯಾಗ್ನೆಟ್, ಅವನೇ ಮ್ಯಾಗ್ನೆಟ್, ಅವನೇ ಕತ್ರಿ. ಏನ್ ಮಾಡ್ತಾನೆ, ನಮಗೆ ಕಟ್ಟಿದಂಥ ಕರ್ಮದ ಬಂಧವನ್ನ ಕತ್ತರಿಸ್ತಾ ಕತ್ತರಿಸ್ತಾ ಹೋಗ್ತಾನೆ. ಒಮ್ಮೆಲೆ ಕತ್ತರಿಸಲ್ಲ, ಎಷ್ಟೆಷ್ಟು ಅವನ ಸೀರಿಯಸ್ ಆಗಿ ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಕತ್ತರಿಸ್ತಾನೆ. ಆ ಖಗ್ಗ ಕಟ್ಟಿರ್ತಾರಲ್ಲ, ಒಂದು ಕಡೆ ಕಟ್ಟಾಗಿದೆ, ಅವಾಗ ಆ ಪವರ್ಫುಲ್ ಮ್ಯಾಗ್ನೆಟ್ ಸೆಳೆದದ್ದಕ್ಕೆ ರಾಡ್ ಒಂದು ಕಡೆ ಬೆಂಡ್ ಆಗುತ್ತೆ ಅಚ್ಚ ಕಡೆಗೆ. ಹಾಗೆ ನಾವು ಸಾಧನೆ ಮಾಡುವಾಗ ದೇವರ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ನಮ್ಮ ಕರ್ಮದ ಬಂಧ ಚೂರು ಚೂರು ಕತ್ತರಿಸಿದಾಗ ಮನಸ್ಸು ಹೆಚ್ಚಿಗೆ ಹೆಚ್ಚಿಗೆ ದೇವರ ಹತ್ತಿರ ಹೋಗೋದು ಅನುಭವ ಆಗ್ತಾ ಬರುತ್ತೆ. ಒಂದು ಫೈನ್ ಡೇ ಕತ್ತರಿಸ್ಬಿಡ್ತಾನೆ, ಥಟ್ ಅಂತ ಹೋಗಿ ದೇವರನ್ನ ಕಚ್ಕೊಂಡ್ಬಿಡುತ್ತೆ. ಈಗ ರಾಡ್ ಹೋಗಿ ಆ ಮ್ಯಾಗ್ನೆಟ್ ಅನ್ನ ಕಚ್ಕೊಳ್ಳಿಕ್ಕೆ ರಾಡಿನ ಪ್ರಯತ್ನ ಏನಾದ್ರೂ ಇದೆಯಾ? ಮ್ಯಾಗ್ನೆಟೇ ಸೆಳೆದು ಬಿಡುತ್ತಾ ಇದೆ. ಇಷ್ಟೇ, ದೇವರ ಶರಣಾಗತನಾದವನಿಗೆ ಅವನ ಪ್ರಯತ್ನವಿಲ್ಲದೆ ಇಂದ್ರಿಯಗಳೆಲ್ಲ ದೇವರಲ್ಲೇ ಕೂತಿರುತ್ತೆ, ಹೊರಗೆ ಹೋಗಲ್ಲ. ಇಷ್ಟೇ ಅಂದರೆ ದೇವರ ಶರಣಾಗತಿ ಕತ್ತಡೆ. ಯಾವುದಕ್ಕೆ? ನಮ್ಮ ಕರ್ಮಗಳನ್ನು ಕತ್ತರಿಸ್ತಾ ಕತ್ತರಿಸ್ತಾ ಬಂದರೆ ಆಟೋಮ್ಯಾಟಿಕ್ ಆಗಿ ಸಹಜವಾಗಿ ನಮ್ಮ ಮನಸ್ಸು ಹೋಗಿಬಿಡುತ್ತೆ. ಇನ್ನು ಹೇಳ್ತಾ ಇದ್ದಾರೆ, ಸಂಪೂರ್ಣ ಯೋಗ ಸಿದ್ಧಿ ಮದ್ರೂಪೋ ಯೋಗಾರೂಢ ಭವತೀತಿ ಯಾವತ್. ಇದನ್ನೇ ಯಾರೋ ಅಂದ್ರು, ಇಷ್ಟು ಹೇಳಿದ್ದನ್ನ ಅನುಗಾಲವು ಚಿಂತೆ ಜೀವಕ್ಕೆ ಮನವೇ, ಬೈಂಡಿಂಗ್ ಇದ್ದೇ ಇರುತ್ತೆ. ಕೊನೆಗಂದ್ರು, ಪುರಂದರ ವಿಠಲನ ಸೇರಿದವನಿಗೆ ನಿಶ್ಚಿಂತೆ. ನಿಶ್ಚಿಂತೆ ಎಂಬುದರಲ್ಲಿ ಎಷ್ಟು ಕೊಟ್ಟರು ಗೊತ್ತಾ? ನನ್ನ ಇಂದ್ರಿಯಗಳು ಇವಾಗೇನೋ ಇಲ್ಲವೆ, ನಾಳೆ ಬೆಳಿಗ್ಗೆ ಎಲ್ಲಾದರೂ ಹೋಗಿಬಿಟ್ರೆ ನನ್ನ ಗತಿ ಏನು ಎಂಬ ಚಿಂತೆ ಇಲ್ಲ. ಯಾಕೆ? ನನ್ನ ಇಂದ್ರಿಯಗಳ ಹತೋಟಿ ಇವನಿಂದ ಬಂದಿದೆ. ಈಸ್ ಟೇಕ್ ಕೇರ್ ಟೇಕರ್. ಹೌದಾ? ನೋ ಪ್ರಾಬ್ಲಮ್, ಪ್ರಶಾಂತವಾಗಿರ್ತಾರೆ. ಇದನ್ನು ಯಾರು ಹೇಳಿದ್ರು ಗೊತ್ತಾ? ಪ್ರಹ್ಲಾದರಾದಿ ಬರೆದವರೇ ಹೇಳಿದರು. ಪ್ರಹ್ಲಾದರಾದ ಹೇಳ್ತಾರೆ, ನನ್ನ ಮನಸ್ಸು ದೇವರ ಹತ್ತಿರ ಹೋಗ್ತಾ ಇದೆ. ಹೇಗೆ ಅಂದರೆ ಹೇಳುತ್ತಾರೆ, ಅಯಃ ಕಬ್ಬಿಣದ ತುಂಡು ಅಯಸ್ಕಾಂತದತ್ತರೆ ಹೇಗೆ ಭ್ರಮತಿ ತಾನೇ ತಿರುಗುತ್ತೋ ಹೋಗಿ, ಅಂದರೆ ತನ್ನ ವಶವಿಲ್ಲದೆ ಹೋಗಿಬಿಡುತ್ತೋ ಹಾಗೆ ಚಕ್ರಪಾಣವು ಎದುರುಚ್ಛಯ, ನನ್ನ ಮನಸ್ಸು ಹಾಗೆ ಹೋಗ್ತಾ ಇದೆ, ನಾನು ದೂಡತಾ ಇಲ್ಲ, ದೇವ್ರ ಹತ್ರ ಹೋಗು ದೇವ್ರ ಹತ್ರ ಹೋಗು ಅಂತ ತಾನೇ ಹೋಗ್ಬಿಡ್ತಾ ಇದೆ. ಅಥವಾ ದೇವರೇ ನನ್ನ ಮನಸ್ಸನ್ನ ತನ್ನ ಕಡೆಗೆ ಸೆಳೆದು ಬಿಡ್ತಾ ಇದ್ದಾನೆ, ನನ್ನ ವಶವೇ ಇಲ್ಲ. ಇನ್ನ ಅಲ್ಲಿ ಹೇಳುತ್ತಾರೆ, ದೇವರ ಶರಣಾಗತಿ ಅಂದ್ರಲ್ಲ, ಯಾವ ದೇವರ ಶರಣಾಗತಿ? ಸರ್ವೋತ್ತಮ. ನಾನು ಪ್ರಶ್ನೆ ಕೇಳಿದ್ದು, ಯಾವ ದೇವರು ಅಂದ್ರೆ ದೇವರು ಒಬ್ಬರೇ, ಯಾವ ಭಗವದ್ ರೂಪದಲ್ಲಿ ಶರಣಾಗತಿ? ಬಿಂಬನಲ್ಲೇ ಶರಣಾಗತಿ. ಸರ್ವತ್ರ ಇರುವ ಭಗವಂತನಿಂದ ಅಭಿನ್ನನಾದ ಬಿಂಬನಲ್ಲಿ ಶರಣ, ಬಿಂಬನಲ್ಲಿ ಶರಣಾಗತಿ. ಯಾಕೆ ದೇವರ ರೂಪಗಳಿಗೆ ಭೇದ ಇದೆಯಾ? ಇಲ್ಲ. ಹೊರಗೆ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಬಿಂಬನೂ ಇದ್ದಾನೆ, ಇಬ್ಬರು ದೇವರು ಹೋದೋ ಅಲ್ವೋ? ಇಬ್ಬರು ದೇವರು ಹೋದೋ ಅಲ್ವೋ? ಬಿಂಬನೂ ದೇವರೇ ಅವರು ದೇವರೇ, ಡಿಫರೆನ್ಸ್ ಇಲ್ಲ. ಅಂಥ ಕಾಲಕ್ಕೆ ಬಿಂಬನೇ ಆಗ್ಬೇಕು. ಯಾಕೆ ಆ ದೇವ್ರು ಮಾಡಲ್ಲ? ಆ ದೇವರಿಲ್ವಾ? ಪರವಾಗಿಲ್ಲಪ್ಪ, ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ವಿಜಯದಾಸರು ಸುಳಾದಿಯಲ್ಲಿ ಹೇಳುತ್ತಾರೆ, ದೇವರು ಬಂದು ವಿಜಯದಾಸರನ್ನ ಯಾಕೆ ವಿಠಲ ಬಿಂಬ ಬಿಂಬ ಅಂತ ಕೂತಿದ್ಯಾ, ನನ್ನನ್ನು ಯಾಕೆ ಚಿಂತನೆ ಮಾಡ್ತಿಲ್ಲ ಅಂತ ಗಲಾಟೆ ಮಾಡ್ತಾನಂತ. ಅದಕ್ಕೆ ಹೇಳುತ್ತಾರೆ, ಮೀಸವ ತಿದ್ದಿ ಅಂಜಿಸಿದರೆ ಅಂಜುವೇನೆ. ನೀನ್ ಮೀಸ ತಿದ್ದಿ ಅಂಜಿಸಿದ್ರೆ ಅಂತೇನಪ್ಪ ಏನು, ಯಾಕೆ ಬಿಂಬ ಬಿಂಬ ಅಂತ ಇದೆಯಾ, ನನ್ನ ಕಡೆಗೆ ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನ ರೂಪಗಳೆಷ್ಟು? ಅನಂತ. ಅನಂತ ರೂಪಗಳಲ್ಲಿ ಪ್ರತಿಯೊಂದು ರೂಪ, ಒಂದೊಂದು ರೂಪವನ್ನ ಒಂದೊಂದು ಕಲ್ಪದ ಕಾಲ ಉಪಾಸನೆ ಮಾಡಿದರು ನಿನಗೆ ಮೋಕ್ಷ ಕೊಡಲ್ಲ ಅಂತ ನೀನೇ ಹೇಳಿದ್ದು. ನೀನೇ ಹೇಳಿ ಈ ಬಿಂಬರೂಪವನ್ನೇ ಉಪಾಸನೆ ಮಾಡಿದರೆ ಹೊರತು ನಾನು ಮೋಕ್ಷ ಕೊಡಲ್ಲ ಅಂತ ಹೇಳಿ ಈಗ ಗಲಾಟೆ ಮಾಡೋದು ಸರಿಯಾ? ಅದು ಗಲಾಟೆ ಮಾಡಲ್ಲ. ನಮಗ ಸಬ್ಜೆಕ್ಟ್ ಗೊತ್ತಾಗಬೇಕಾದ್ರೆ ಗಲಾಟೆ ಮಾಡಿದಾಗ ರೆಕಾರ್ಡ್ ಮಾಡ್ತಾರಲ್ಲ, ಅದರಿಂದ ನಮಗೆ ಗೊತ್ತಾಗುತ್ತೆ ಅಂತ ಸ್ವಾಮಿ ಗಲಾಟೆ ಮಾಡಿದ. ಹಾಗಾದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು ಕೂಡ ಹೇಳ್ತಾರೆ, ಸ್ವಯೋಗ್ಯ ಬಿಂಬ ದರ್ಶನಾದೇವ ಮುಕ್ತಿ. ಅವರವರಿಗೆ ತಕ್ಕಂಥ ಬಿಂಬನ ದರ್ಶನದಿಂದಲೇನೆ ಮೋಕ್ಷ ಎಂಬುದು ಸಿದ್ಧ. ಹಾ, ಅವಾಗಂದು ಹಾಗಾದರೆ ಯಾರ ಶರಣಾಗತರಾಗಬೇಕು? ನಾವು ಬಿಂಬನಲ್ಲಿ ಶರಣಾಗತರಾಗಬೇಕು. ಬಿಂಬ ನಮಗೆ ಎಡಬಿಡದೆ ಮಾಡುವ ಉಪಕಾರವನ್ನ ನೆನೆದು ಅದರಿಂದ ಮನಸ್ಸು ಕರಗಿ ದೇವರಲ್ಲಿ ಪ್ರೀತಿ ಹೆಚ್ಚಾಗಿ ಅದರಿಂದ ಅವನಮ್ಮ ವಶನಾಗಿ ಅದರಿಂದ ವಿಶೇಷವಾದ ಇಂದ್ರಿಯಗಳ ಜಯ ಬಂದವ ಅವನನ್ನು ಯೋಗಾರೂಢ ಅಂತ ಕರೀತಾರೆ. ಇಲ್ಲಿ ಎಲ್ಲಾದರೂ ನೀನೇ ನಿನ್ನ ಇಂದ್ರಿಯಗಳ ನಿಗ್ರಹ ಮಾಡು, ನೀನೇ ಹೇಳು, ನೀನೇ ಬೀಳು ಎಲ್ಲೂ ಇಲ್ಲ. ಅಲ್ಲೇನಾಗ್ತಾ ಇದೆ, ಕೃಷ್ಣ ಏನು ಹೇಳಿದ್ರು, ನನ್ನ ಶರಣಾಗತಿಯ ಮೂಲಕ ಅಂತ ಬ್ರಾಕೆಟಲ್ಲಿ ಇಟ್ಕೋಬೇಕು. ಎಲ್ಲ ಕಡೆ ಕೊಡ ಬೇರೆ ಗತಿ ಇಲ್ಲ. ಹೌದಾ? ಅದು ಹೇಳ್ತಾರೆ, ಈಗ ಬರ್ತಾರೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಈ ಯೋಗ ರೂಢನಾದವ ಹೇಗಿರ್ತಾನೆ ಅಂದ್ರೆ, ಜ್ಞಾನ ತೃಪ್ತಾತ್ಮ ವಿಜ್ಞಾನ ತೃಪ್ತಾತ್ಮನಾಗ್ತಾನಂತೆ. ಅದಕ್ಕಂದ್ರು ಜ್ಞಾನ ವಿಜ್ಞಾನ ಅಂದ್ರೆ ಹೇಳ್ತಾ ಇದ್ದಾರೆ ರಾಯರು. ಇಲ್ಲಿ ಸ್ವಲ್ಪ ಒಂದು ವಿಷಯವನ್ನು ಬರೆಯುತ್ತಾರೆ, ಅದು ನಾನು ಹೇಳಲೇಬೇಕು. ಹೇಳ್ತಾ ಇದ್ದಾರೆ, ಶೀತೋಷ್ಣಾದಿ ದ್ವಂದ್ವ ಧರ್ಮೇಶು ಕೂಟಸ್ಥ. ಹೇಳ್ತಾರೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಠ ಅಶ್ಮಕಾಂಚನ. ಯೋಗಿಯಾದವ ಅವನಿಗೆ ವಿಶೇಷವಾಗಿ ಲೋಷ್ಠ ಅಶ್ಮ ಕಾಂಚನ, ಮಣ್ಣಿನ ಹೆಂಟೆ ಮತ್ತು ಕಲ್ಲು ಮತ್ತು ಬಂಗಾರ ಎಲ್ಲ ಒಂದೇ. ಅದು ಎಲ್ಲೂ ದಾಸರ ಮಾತು ಬರುತ್ತಲ್ಲ, ಅಲ್ಲ ಹಾಡಿನಲ್ಲಿ ಬರುತ್ತೆ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮಾರಂಭದಲ್ಲಿ ಆ ಪಂಕ್ತಿ ಸುಖ ದುಃಖ ಲೋಷ್ಟ ಕಾಂಚನ ಭಯ ಭಯ ನಿಂದ ಸ್ತುತಿಗಳ ಅನುದಿನ ಶ್ರೀಯರಸ ಚಿಂತಿಸುವರು ನಿನ್ನ ಅಧೀನ. ಹೌದಾ? ಅದನ್ನೇ ಹೇಳುತ್ತಾರೆ. ಏನು ಸಮಲೋಷ್ಠಸ್ಮ ಕಾಂಚನ, ಯಾವುದನ್ನು ನೋಡಿರೆಲ್ಲ ಒಂದೇ ಥರ ಕಾಣಿಸುತ್ತೆ, ಅಂದರೆ ಬೇಡದ್ದಾಗಿ ಕಾಣಿಸುತ್ತೆ. ನನಗಿದು ಬೇಡ, ನನಗಿದು ಬೇಡ, ಅಯ್ಯೋ ಇದರ ಬೆಲೆ ಜಾಸ್ತಿ, ಅದರ ಬೆಲೆ ಜಾಸ್ತಿ ಇಲ್ಲ. ನನಗೆ ಬೇಕಾಗಿದ್ದು ಯಾವುದು ಇಲ್ಲ, ನನಗೆ ಬೇಕಾಗಿದ್ದು ದೇವರೇ, ದೇವರ ಬಿಟ್ಟರೆ ಇದು ಯಾವುದು ನನಗೆ ಬೇಕಾಗಿಲ್ಲ ಎಂಬ ಎಚ್ಚರ ಇರೋದರಿಂದ ಅದರ ಬೆಲೆ ಗೊತ್ತಿದ್ರೂ ಬೆಲೆ ಗೊತ್ತಿರಲ್ಲ, ಅಂದರೆ ತೆಗೆದು ಬಿಡುತ್ತಾರೆ ಅದನ್ನ. ಹೌದು, ಅಂದ್ರೆ ಇಷ್ಟೇ ಮನಸ್ಸಿಗೆ ಒಂದು ಕಡೆ ಹತ್ತುಕೊಂಬು ಸ್ವಭಾವ ಇದೆ, ಅದು ತಿಳ್ಕೊಂಡ್ರವರು ಅದಕ್ಕೆ ಮನಸ್ಸಿಗೆ ಹತ್ತುಕೊಳ್ಳಿಕ್ಕೆ ಒಂದು ಸ್ಥಾನ ಕೊಟ್ಟರು, ದೇವರನ್ನ ಕೊಟ್ಟರು, ಅಲ್ಲಿ ಹತ್ಕೊಂಡು ಕೂತಿದೆ, ಅದಕ್ಕೆ ಮಿಕ್ಕ ಕಡೆ ಬಿಟ್ಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ನಾವು ದೇವರನ್ನ ಬಿಟ್ಟರು ಮಿಕ್ಕ ಕಡೆ ಹತ್ತುತ್ತಾ ಇದ್ದೀರಿ, ದೇವರ ಹತ್ರ ಹೋಗ್ತಾ ಇಲ್ಲ, ಸೇಮ್ ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ. ಅವಾಗ ನಮ್ಮ ಮನಸ್ಸು ಅಲ್ಲಿ ಹೋಗ್ಬೇಕಾದ್ರೆ ದೇವರ ಇಂಪಾರ್ಟೆನ್ಸ್ ಸೀರಿಯಸ್ ಆಗಿ ಮನಸ್ಸಿಗೆ ಟಚ್ ಆಗಬೇಕು. ಸೌಮ್ಯ ಹಾಗೂ ಹೀಗೂ ಟಚ್ ಆದರೆ ಸಾಲದು. ಹಾ, ಇಲ್ಲಿ ಒಂದು ಮಾತು ಹೇಳ್ತಾರೆ, ಕೂಟಸ್ಥ ಅಂದರೆ ಶೀತ ಉಷ್ಣಾದಿ ದ್ವಂದ್ವಧರ್ಮೇಶು ಕೂಟಸ್ಥ. ಕೂಟಂ ಆಕಾಶಂ ತದ್ವತ್ ತಿಷ್ಠತೀತಿ ಕೂಟಸ್ಥ. ಅಂದರೆ ಆಕಾಶ ಹೇಗೆ, ಯಾವುದು ಬಂದರು, ಯಾರು ಹೋದರು, ಏನು ಅಂಟು ಬಂದರು, ಯಾವ ಅಂಟು ಇಲ್ಲದೇ ಇರುತ್ತೋ ಆ ಥರ ಇದ್ದು ಬಿಡುತ್ತಾನೆ ಏನು ಬಂದರೂ ಕೂಡ. ಅದಕ್ಕೆ ಹೇಳ್ತಾರೆ, ಉತ್ಸೇಕ ಅನುತ್ಸೇಕ ರೂಪ ವಿಕಾರಹೀನ. ಅದನ್ನು ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಯಾವುದು ತಾಳುವಿಕೆಗಿಂತ ಇನ್ನ ತಪವೂ ಇಲ್ಲ. ಅದಕ್ಕೆ ಹೇಳ್ತಾರೆ, ನಕ್ಕು ನುಡಿವರ ಮುಂದೆ ಮುಕ್ಕರಿಸದಲೇ ತಾಳು. ನಕ್ಕು ನುಡಿದುಕೊಳ್ಳೆ ಮೊಗ್ಗರಿಸ್ಬಿಟ್ಬಿಡೋದು, ಅಪ್ಪ ನನ್ನೇ ನಮಸ್ಕಾರ ಮಾಡಿದ್ರು, ನನಗೆ ನಮ್ಮನ್ನ ನಕ್ಕು ಮಾತಾಡಿದ್ರು ಅಂತ ಬೈದರೆ ಓ ಇನ್ನು ಶುರು ಸರಪಳಿ ಅವನ ಬೈತಾ ಹಾಕೋತಿರೋದು. ಇದು ಯಾವುದು ಇರಲ್ಲ, ನಗುವರಾಗ್ಲಿ ಬೈಯೋರಾಗ್ಲಿ ಇಬ್ಬರನ್ನ ಒಂದೇ. ಅಂದರೆ ಎಲ್ಲಿಗೆ ಮೂಲ ಟಚ್ ಆಗುತ್ತೆ, ಭಗವಂತನೇ ಸ್ವತಂತ್ರ, ಎಲ್ಲರೂ ಅಸ್ವತಂತ್ರರು, ಗೊಂಬೆಗಳಿವರು ಅಂತ ಮನಸ್ಸಿಗೆ ಮುಟ್ಟಿತ, ಆ ಗೊಂಬೆಗಳ ಮೂಲಕ ಏನ್ ನಡೆದರೂ ಅವರಿಗೆ ಹಿಡಿತ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ತತ್ರ ಹೇತು ಇವನಿಷ್ಟು ಎಲ್ಲದರಲ್ಲಿ ವಿಕಾರರಹಿತನಾಗಿರಬೇಕಾದರೆ ಯೋಗಿಯಾದವ